அஜானதிவிரச்சேதம் புத்திசம்பத்பதாயகம் விஜயானவிமலம் சாந்தம் விஜயாக்கியகுரும் பஜே. ஸ்ரீகுருப்போ நம. ஹரி ஓம். சாதனா மார்க்கத்தில் ஸ்ரவணவன்ன குறித்து சென்னாகி ஹேழிதரு. நந்தர ಅನಿಷಿದ್ದ ಕರ್ಮಗಳನ್ನ ನಾವು ಮಾಡುವ ರೀತಿಯನ್ನ ಚೆನ್ನಾಗಿ ಹೇಳಿದ್ರು. ಮುಂದೆ ಹೇಳುತ್ತಾರೆ, ತನಗೆ ಮಂಗಳ ತನ್ನ ಕುಳಕ್ಕೆ ಮಂಗಳ ಸುತ್ತ ಜನಕ್ಕೆ ಮಂಗಳ ನಿತ್ಯ ಸರ್ವ ಜಗಕ್ಕೆ ಮಂಗಳ ಮನಸ್ಸಿನಲ್ಲಿ ನೆನೆ ನೆನೆದು ಕುಳಕೋತ್ಸಾಹ ವನಧಿಯೊಳಗಿದ್ದು ಹರು ಕಥಾಮೃತದಲ್ಲಿ ನೆನೆ ನೆನೆದು ತೋರು ತೋರು ತೋದ ಮನುಜನೋರ್ವನು ಸ್ವಾಭಾವಿಕವಾಗಿ ಹೋಗುತ್ತ ಹೇಳ್ತಾ ಇದ್ದಾರೆ. ಭಗವಂತನಲ್ಲಿ ನಮ್ಮ ಮನಸ್ಸು ಇಡಬೇಕಾದ ರೀತಿ ಹೇಗೆ ಎಂಬುದನ್ನ ಮನಮುಟ್ಟು ಹೇಳ್ತಾ ಇದ್ದಾರೆ. ವಿಜಯರಾಯ ಸುಲಾದಿಗಳು ಮೇಲ್ನೋಟಕ್ಕೆ ಇವೆಲ್ಲ ಕನ್ನಡದ ಪದಗಳು, ಏನು ಸುಲಭ ಅಂತ ತೋರುತ್ತೆ. ಒಳಹೊಕ್ಕಿದಾಗ ಮನಮುಟ್ಟಿ ನೋಡಿದಾಗ ಶಾಸ್ತ್ರದ ರಹಸ್ಯಗಳೆಲ್ಲ ಕನ್ನಡದ ತರ್ಜುಮೆ ಅನುಭವ ಜೋಡಿಸಿದ ಮಾತು. ಭಗವಂತನ ವಿಶೇಷವಾಗಿರತಕ್ಕಂಥ ಸ್ವಾತಂತ್ರ್ಯ ಜ್ಞಾನ ಕೊಡುವಾಗ, ತನ್ನ ಅಸ್ವಾತಂತ್ರ್ಯ ಜ್ಞಾನ ಕೊಡುವಾಗ, ಸ್ವಾಮಿಯೇ ನನ್ನಿಂದ ಶ್ರವಣ ಸಾಧನೆ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಕೊಡುವಾಗ, ಯಾರಾದರೆ ಈ ಸಾಧನಾ ಮಾರ್ಗದಲ್ಲಿ ತೊಡಗುತ್ತಾರೋ ಅವರ ಹಿಂದೇನಾಗುತ್ತೆ, ತನಗೆ ಮಂಗಳ. ತನಗೆ ಮಂಗಳ ಅಂದ್ರೆ ಮಂ ಅಂದ್ರೆ ಪಾಪ, ಅದನ್ನ ಗಮಯತೆ ನಾಶ ಮಾಡಿಬಿಡುತ್ತೆ. ಮಂಗಳ ಅಂದ್ರೆ ಏನು ವಿಶೇಷವಾಗಿರತಕ್ಕಂಥ ನಮಗೆ ಸುತ್ತಿಕೊಂಡದ್ದು ಯಾವುದು ಅಂದ್ರೆ ಅಹಂಕಾರ ಮಮಕಾರಗಳು, ಅದು ಕೊಡುವಂತ ಲಿಂಗದೇಹ, ಅದನ್ನ ನಾಶ ಮಾಡಿಕೊಳ್ಳುವುದೇ ಮಂಗಳ. ತನಗೆ ಮಂಗಳ ಆ ವ್ಯಕ್ತಿ ಸದಾ ಭಗವಂತನಲ್ಲೇ ನೆನೆಯುವಂತಹ ಒಬ್ಬ ವ್ಯಕ್ತಿ ವಂಶದಲ್ಲಿ ಬಂದ್ರೆ ಸಾಕಂತೆ, ಕುಲಕ್ಕೆ ಮಂಗಳ. ಆ ವ್ಯಕ್ತಿ ಹೇಗಿರಬೇಕು? ಸದಾ ದೇವರಲ್ಲಿ ಮನಸ್ಸಿಟ್ಟು ಆನಂದ ಪಡ್ತಾ ಇರಬೇಕಂತೆ. ಸದಾ ಮನಸ್ಸು ಸದಾ ದೇವರಲ್ಲಿ ಮನಸ್ಸಿಟ್ಟು ಆನಂದ ಪಡ್ತಾ ಇರಬೇಕು. ಸುತ್ತ ಜನಕ್ಕೆ ಮಂಗಳ ಅಂಥವರೊಬ್ಬರಿದ್ರೆ ಸಾಕು, ಸುತ್ತ ಜನಕ್ಕೆಲ್ಲ ಮಂಗಳ ಆಗುತ್ತೆ. ಯಾಕೆ ಅವರನ್ನು ನೋಡುತ್ತಾರೆ, ಅವರ ದೃಷ್ಟಿ ಇವರ ಮೇಲೆ ಬೀಳುತ್ತೆ. ಕೃಪಾದೃಷ್ಟಿ ಬೇಡ, ಸುಮ್ಮನೆ ದೃಷ್ಟಿಯಾದರೂ ಬೀಳುತ್ತಲ್ಲ ಸಾಕು. ಒಂದು ನಿತ್ಯ ಸರ್ವ ಜಗಕ್ಕೆ ಮಂಗಳ, ಯಾಕೆ ಅವರು ಸದಾ ಹರಿಯನ್ನ ನೆನೆದು 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 ಭಗವಂತನಲ್ಲೇ ಮನಸ್ಸಿಟ್ಟಿರ್ತಾರಲ್ಲ. ಅದರಿಂದ ಏನಾಗುತ್ತೆ ಅಂದ್ರೆ ಇಡೀ ಜಗಕ್ಕೆ ಅವರೊಬ್ಬರಿದ್ರೆ ಸಾಕು ಮಂಗಳ. ಅದಕ್ಕೆ ಅಂಥವ್ರು ಯಾರಾದರೂ ದುಷ್ಟ ಅಂತ ಒಂದಿದೆಯಾ ಅಂದ್ರೆ ಹೇಳ್ತಾರೆ, ಅಕ್ರೂರ. ಅಕ್ರೂರ ಸದಾ ಯಜ್ಞಯಾಗಗಳು ಮಾಡ್ತಾ ಇರುವಂತಹ ವ್ಯಕ್ತಿ. ಅದಕ್ಕೆ ಶಮಂತಕ ಮಣಿಯನ್ನ ಅಕ್ರೂರ ತಗೊಂಡು ಹೋಗಿದ್ರೆ ಕೃಷ್ಣ ತನ್ನ ಮೇಲೆ ಅಪವಾದ ಬಂದಿದ್ದಕ್ಕೆ, ಎಂಥ ಅಪವಾದ, ಸತ್ಯಭಾಮೆಯನ್ನು ಪಡ್ಕೊಳ್ಳಿಕ್ಕೆ ಮೊದಲು ಕೃಷ್ಣನೇ ತಗೊಂಡಿದ್ದ ಅಂತ ಅಪವಾದ ಇತ್ತು. ಆ ಅಪವಾದ ಜಾಂಬವಂತನಿಂದ ತಂದಾಗ ಹೋಯಿತು. ಹೋದ ಮೇಲೆ ಶತಧನ್ವ ಅಕ್ರೂರ ಇವರೆಲ್ಲ ಸೇರಿಕೊಂಡು ಸತ್ರಾಜಿತನನ್ನ ಕೆಣಕಿದಾಗ ಶತಧನ್ವ ಸತ್ರಾಜಿತನನ್ನ ಕೊಂದು ಮಣಿಯನ್ನ ತಗೊಂಡು ಹೋಗ್ತಾನೆ. ಆದರೆ ಕೃಷ್ಣ ಬಲರಾಮರಿಬ್ಬರು ಹಿಂದೆ ಬಿದ್ದಿದ್ದಾರೆ ಅಂತ ತಿಳ್ಕೊಂಡ ಮೇಲೆ ಅಕ್ರೂರ ಶತಧನ್ಮನಿಗೆ ದೂರ ಸರಿದು ಬಿಟ್ರು. ಆವಾಗ ಶತಧನ್ವ ಮಣಿ ನನ್ನ ಹತ್ರ ಇದ್ದರೆ ಕೃಷ್ಣ ಕೊಂದು ಬಿಟ್ಟಾನು ಅಂತ ಮಣಿಯನ್ನ ಅಕ್ರೂರನ ಹತ್ರ ಕೊಟ್ಟು ಹೋಗ್ತಾನೆ. ಆವಾಗ ಕೃಷ್ಣ ಶತಧನ್ವನ್ನ ಕೊಂದು ಶತಧನ್ವ ಓಡತಾ ಇರ್ತಾನೆ. ಬಲರಾಮ ನಿಂತಿರ್ತಾನೆ, ಶತಧನ್ವ ಓಡ್ಲಿಕ್ಕೆ ಶುರು ಮಾಡಿದರೆ ಕೃಷ್ಣ ಓಡಿ ಅವನನ್ನ ಕೊಂದು ಹುಡುಕಿದರೆ ಮಣಿ ಇಲ್ಲ. ಅಣ್ಣನಿಗೆ ಹೇಳಿದರೆ ಅಣ್ಣನಿಗೆ ಸಿಟ್ಟು, ಕೃಷ್ಣ ಮಣಿ ಕೊಡತಾ ಇಲ್ಲ ಅಂತ. ನೋಡಿ ಎಷ್ಟು ಪರಿಸ್ಥಿತಿ. ಪ್ರಾರಬ್ಧ ಕರ್ಮ ಯಾರನ್ನೂ ಬಿಡಲ್ಲ. ಜೀವಾಭಿಮಾನಿಗಳಾದ ನಿಶ್ಚಯ ಜ್ಞಾನ ಪೂರ್ಣರಾದಂತಹ ಶೇಷದೇವರೇ ಅವತಾರ ಪಡೆದು ಬಂದರೂ ಕೂಡ ಅವರಿಗೂ ದೇವರ ಮೇಲೆ ಸಂಶಯ ಬಂತು. ಅಯ್ಯೋ ಇವನೇ ತಗೊಂಡಿದ್ದಾನೆ. ಆವಾಗ ಅಕ್ರೂರನ ಹತ್ರ ಇದೆ ಅಂತ ತೋರಬೇಕಾಗಿತ್ತು. ಆವಾಗ ಎಲ್ಲರೂ ಸೇರುತ್ತಾರೆ, ಎಲ್ಲಿದೆ ಈ ಮಣಿ? ನೋಡಿದರೆ ಅಕ್ರೂರನ ಹತ್ರ ಇರಬೇಕು. ಅಕ್ರೂರ ಎಲ್ಲಿದ್ದಾನೆ ಅಂತ ಮತ್ತು ಹುಡುಕ್ಬೇಕು. ಎಲ್ಲಿದ್ದಾನೆ ಅಂದರೆ ಹೇಳುತ್ತಾರೆ, ಎಲ್ಲಿ ಆದರೆ ಸುಭಿಕ್ಷವಾಗಿ ಮಳೆ ಬರ್ತಾ ಇರುತ್ತೋ ಅಲ್ಲಿ ಅಕ್ರೂರ ಇರುತ್ತಾನೆ. ಅಂದರೆ ಅಕ್ರೂರ ಒಬ್ಬ ಇದ್ರೆ ಸಾಕು, ಆ ದೇಶದಲ್ಲೆಲ್ಲ ಸುಭಿಕ್ಷ. ಹಾಗೆ ಅಕ್ರೂರನ ಅಪ್ಪನ ಹೆಸರು ಶಫಲ್ಕ ಅಂತ, ಅಕ್ರೂರನ ತಾಯಿ ಹೆಸರು ಗಾಂಧಿ. ಅವರಿಬ್ಬರು ಎಂಥವರು ಅಂದ್ರೆ ಇಂದ್ರದೇವರೇ ಹೇಳುತ್ತಾರೆ. ತುಂಬಾ ಕ್ಷಾಮದಿಂದ ದೇಶ ಒದ್ದಾಡತಾ ಇದ್ರೆ ಒಂದು ಕಡೆ ಶ್ವಫಲ್ಕ ನಿಮ್ಮ ಗ್ರಾಮಕ್ಕೆ ಪಟ್ಟಣಕ್ಕೆ ಊರಿಗೆ ಹೆಜ್ಜೆ ಹಾಕಿದ್ರೆ ಸಾಕು, ನಾ ಮಳೆ ಕೊಡುತ್ತೇನೆ. ಅವಾಗ ಕೇಳಿಕೊಳ್ತಾರೆ ಬರಬೇಕು ಅಂದಾಗ ಹೆಜ್ಜೆ ಹಾಕ್ತಾನೆ ಶ್ವಫಲ್ಕ, ಸುರಿ ಮಾಡಿ ಇಂದ್ರದೇವರೇ ಕೊಡುತ್ತಾರೆ. ಹಾಗಾದರೆ ಒಬ್ಬ ವ್ಯಕ್ತಿ ಹೆಜ್ಜೆ ಹಾಕಿದರೆ ಅಂಥ ಸುಭಿಕ್ಷ ವಾತಾವರಣ ಬರಬೇಕಾದರೆ ಏನಿರಬೇಕವರಲ್ಲಿ? ಹರಿ ಸನ್ನಿಧಾನ ಅಲ್ವಾ? ಎಂಥ ಸನ್ನಿಧಾನ! ಸತತ ದೇವರ ನೆನಪಿರುವಂಥ ವ್ಯಕ್ತಿ ಒಂದು ಕಡೆ ಬಂದರೆ ಸಾಕು, ಆತನಿಗೂ ಮಂಗಳ, ಆತನ ಕುಲಕ್ಕೂ ಮಂಗಳ, ಸುತ್ತಿದ್ದವರು ಮಂಗಳ, ಸರ್ವ ಜಗಕ್ಕೂ ಮಂಗಳ. ಆದರೆ ಆ ವ್ಯಕ್ತಿಯ ಮನಸ್ಸು ಹೇಗಿರಬೇಕು ಹೇಳ್ತಾರೆ. ಮನಸ್ಸಿನಲ್ಲಿ ನೆನೆದು, ಯಾಕೆ ಮನಸ್ಸಿನಲ್ಲಿ ನೆನೆದು? ನೆನೆದು ಎರಡು ಹಾಕ್ತಾರೆ. ಯಾಕಪ್ಪ ಎರಡು ಹಾಕಿದ್ರು ಅಂದ್ರೆ ಹೇಳ್ತಾರೆ, ಮೊದಲು ನೆನಪು ಬರೋದು ಈ ಜಡ ಮನಸ್ಸಿಗೆ, ಜಡ ಮನಸ್ಸಿಗೆ ಗ್ರಹಣ ಆಗುತ್ತೆ. ಆದರೆ ಅದು ಚೂರು ಆಚೆ ಈಚೆ ಇರುತ್ತೆ ನೆನಪಾಗಿದ್ದು. ಚಿನ್ಮನಸ್ಸಿಗೆ ಸಾಕ್ಷ್ಯಗ್ರಹಣ ಆಯಿತಾ, ಅದು ಚೆನ್ನಾಗಿ ಹೊಳೆಯುತ್ತೆ. ಅದಕ್ಕೆ ದೇವರ ನೆನಪು ಸಾಕ್ಷಿ ಪರ್ಯಂತ ಅನುಧಾವನ ಆಗಬೇಕು ಅಂತ ನೆನೆದು ಪುಳಕೋತ್ಸಾಹ ವನಧಿಯೊಳಗಿತ್ತು. ಯಾವಾಗಲೂ ಹರಿಯನ್ನು ನೆನೆಯಬೇಕಂತೆ. ಅಲ್ಲ, ನಾವು ನೆನೆಯಲಿಕ್ಕೆ ನೋಡುತ್ತೀವಿ ದೇವರು 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 ಅಂತ ಉತ್ಸಾಹ ಬರ್ತಾ ಇದೆಯಾ? ಬೇಸರ ಬರ್ತಾ ಇದೆ. ಸಾಕರಿ ಎಷ್ಟೊತ್ತು ದೇವರು ಪೂಜಾ ಪಾರಾಯಣ? ಯಾಕೆ ನೆನೆಯಬೇಕಾದ ರೀತಿಯಲ್ಲೇ ನೆನೆಯುತ್ತಾ ಇಲ್ಲ. ನಮಗೆ ಟೋಟಲ್ ಮಾರ್ಗವೇ ಡಿಫರೆಂಟ್ ಆಗಿಬಿಟ್ಟಿದೆ. ಏನಿರಬೇಕು ಮಾರ್ಗ ಅಂದರೆ, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಬೇಕು ಮೊದಲು. ಅವನೊಬ್ಬನಿದ್ದಾನೆ, ನಮಗಿಂತ ಬೇರೆ ಇದ್ದಾನೆ, ನಮ್ಮ ಸುದ್ದೇ ಇದ್ದಾನೆ, ಒಳಗೂ ಇದ್ದಾನೆ, ಇಷ್ಟು ಕಾರ್ಯ ಅವನೇ ಮಾಡಿಸ್ತಾ ಇದ್ದಾನೆ ಎಂಬ ನೆನಪಿದ್ರೆ ಆ ನೆನಪು ವಿಶೇಷವಾಗಿ ಆನಂದ ಕೊಡುತ್ತೆ. ಅದೇ ಇರಲ್ಲ ನೋಡಿ, ದೇವರನ್ನೇ ನೆನೆಯುತ್ತೀವಿ, ನಾಮ ಉಚ್ಚಾರ ಆಗ್ತಾ ಇರುತ್ತೆ, ದೇವರ ನೆನಪು ತಲೆಯಲ್ಲಿ ಬಂದಿರಲ್ಲ. ಮೆಕ್ಯಾನಿಕಲ್ ನಡೀತಾ ಇರುತ್ತೆ, ಸಾವಿರಾರು ಮಂತ್ರ ಜಪ. ಮನಸ್ಸು ಅವನೊಬ್ಬನಿದ್ದಾನೆ ಅಂತ ಅವನ ಗುಣಗಳ ಚಿಂತನೆ, ಅವನು ಹೇಗಿರ್ತಾನೆ ಹೇಗಿರ್ತಾನೆ ಎಲ್ಲರಲ್ಲಿ ಹೇಗೆ ಮಾಡುತ್ತಾನೆ, ಅದು ಯಾವುದೂ ಮಾಡಲ್ಲ. ಏನೋ ಒಂದು ಕಲ್ಲನ್ನು ಇಟ್ಕೊಂಡು ಅದನ್ನೇ ಚಿಂತನೆ ಮಾಡ್ತಾ ಇದ್ರೆ ಹೇಗಿರುತ್ತೆ? ಹೌದಾನೆ? ನಿಮ್ಗಿನ ಅರ್ಥ ಆಗಿಲ್ಲ. ಮಗನ ನೆನೆಯಬೇಕಪ್ಪ, ಎಲ್ಲೋ ಫಾರಿನಲ್ಲಿ ಕೂತಿದ್ದಾನೆ, ಮಗನ ನೆನೆಯಬೇಕು. ತಾಯಿ ಮಗನ ನೆನೆಯುತ್ತಾಳೋ, ಮಗನ ಬದಲಾಗಿ ಒಂದು ಆ ಮಗನದ್ದೆ ಒಂದು ಪ್ಲಾಸ್ಟಿಕ್ ಗೊಂಬೆ ಮನೆಯಲ್ಲಿತ್ತು, ಆ ಗೊಂಬೆಯನ್ನೇ ನೆನೆಯುತ್ತಾಳೋ ಮಗನನ್ನ ನೆನೆಯುತ್ತಾಳೋ? ಗೊಂಬೆ ನೆನೆಯಬಹುದಲ್ಲ, ಗೊಂಬೆ ನೆಟ್ಕೊಂಡು ಮಗ 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 ಅಂದ್ರೆ ಏನಾದ್ರು ಬರುತ್ತಾ ಇಲ್ಲ. ಆ ಮಗನ ನೆನೆದಾಗ ಮಗನ ಗುಣಗಳೆಲ್ಲ ನೆನಪಾಗ್ತಾರೆ. ಹೀಗೆ ಮಾಡ್ತಾ ಇದ್ದ, ಹಾಗೆ ಮಾಡ್ತಾ ಇದ್ದ, ಇಷ್ಟು ಅಭಿಮಾನ ತೋರಿದ್ದ, ಅದು ಯಾವಾಗ ಅಡಿಗೆ ಮಾಡೋ ಕಾಲಕ್ಕೆ ಸರ್ ಅಂತ ಕೈ ಕಟ್ಟಾದ ಕಾಲಕ್ಕೆ ಮಗ ಬಂದು ಕೈ ಕಟ್ಟಿದ್ದು, ತನ್ನ ಬಟ್ಟೆ ಹರಿದು ಕಟ್ಟಿದ್ದು, ಅಮ್ಮ ಅಂತ ಆಯಿಂಟ್ಮೆಂಟ್ ಹಚ್ಚಿದ್ದು, ಎಲ್ಲ ಮಾಡಿದ್ದು ಹೌದು. ಇದನ್ನೇನಂತಾರೆ, ಅದಕ್ಕೆ ಒಂದು ಹೆಸರು ಗೊತ್ತಿಲ್ಲ, ಗುಣಚಿಂತನ ಅಂತಾರೆ. ಮಗನ ಗುಣಗಳ ಚಿಂತನ, ಮಗನ ಚಿಂತನ ಅಂದ್ರೆ ಮಗನ ಗುಣಗಳ ಚಿಂತನೆ ಬಂತು. ಅಯ್ಯೋ ಹೇಗೆ ಮಾಡಿದ, ಹಾಗೆ ಮಾಡಿದ, ಎಲ್ಲ ಅನ್ಸ್ಕೊಂಡು ಇಲ್ಲ ಅಂತ ನೆನಪು. ಆದ್ರೆ ದೇವ್ರ ಹತ್ರ ಹಾಗಲ್ಲ, ಅವನು ಹೇಗೆ ಮಾಡಿದ ಹಾಗೆ ಮಾಡಿದ ಯಾವುದು ಇಲ್ಲ, ಬರೇ ಒಂದು ಕಲ್ಲಿನ ಮುತ್ತು ಇಟ್ಕೊಂಡು ದೇವರು 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 ಹೋದ್ರೆ ಏನ್ ಬರುತ್ತೆ? ಏನು ಮನಸ್ಸಲ್ಲಿ ವಿಕಾರವೇ ಹುಟ್ಟಲ್ಲ, ಬೇರೆ ವಿಕಾರ ಸಾಕಪ್ಪ ಅಂತ ವಿಕಾರ ಹುಟ್ಟುತ್ತೆ. ಅದಕ್ಕೆ ಹೇಳ್ತಾರೆ, ಮನಸ್ಸಿನಲ್ಲಿ ನೆನೆ ನೆನೆದು ಕುಳಗೋತ್ಸಾಹ ವನಧಿಯೊಳಗಿದ್ದು, ಒಳ್ಳೆ ಉತ್ಸಾಹ ಒಳಗೆ ಆನಂದ ಉಕ್ಕೇರಬೇಕಂತೆ. ಹಾಗಾದ್ರೆ ವಿಜಯರಾಯರು ಸಾಧನಾ ಭಾಗ ಸುಳಾದಿಗಳಲ್ಲಿ ನಮಗೆ ತೋರಿಕೊಡ್ತಾ ಇರೋದೇನಯ್ಯ ಅಂದ್ರೆ, ಸಾಧನೆ ಮಾಡ್ತಾ ಇದ್ದೀರಾ, ಸಾಧನೆ ಆಗ್ತಾ ಇದೆಯಾ ಅಂತ ನಿಮ್ಗೆ ಪ್ರಶ್ನೆ ಯಾವಾಗಾದ್ರೂ ಬಂತ? ಇಲ್ಲಿ ನಾವು ಸಾಧನೆ ಮಾಡ್ತಾ ಇದೀವಿ ಅಂದ್ರೆ ನಮ್ಗೆ ಕನ್ಫರ್ಮೇಶನ್ ಇದೆ. ನಮ್ಗೆ ಯಾರಿಗೆಲ್ಲ ಹೇಳಿ, ಎಲ್ಲರಿಗೂ ಕೂಡ ಒಳಗೊಳಗೆ ಕೂತಿರುತ್ತೆ, ನಾನು ಇಷ್ಟು ಸಾಧನೆ ಮಾಡ್ತಾ ಇದ್ದೇನೆ, ಇಷ್ಟು ಮಾಡ್ತಾ ಇದ್ದೇನೆ ಅಂತ. ಅದಕ್ಕೆ ಹೇಳ್ತಾರೆ, ಸಾಧನೆ ಅಂತ ನಿಮ್ಮಲ್ಲಿ ಆಗ್ತಾ ಇದ್ದಿದ್ರೆ ಒಂದು ವೇಳೆ ಆ ಸಾಧನೆಯಿಂದ ನಿಮಗೆ ಸಂತೋಷ ಆಗ್ತಾ ಇದ್ದಿರಬೇಕು, ಉತ್ಸಾಹ ಹೆಚ್ಚಾಗ್ತಾ ಇರಬೇಕು, ದೇವರಲ್ಲೇ ಮನಸ್ಸು ತೊಗ್ತಾ ಇರಬೇಕು. ಹಾಗಾಗ್ತಿದೆಯಾ ನಿಮ್ಮ ಸಾಧನೆ ಆಗ್ತಾ ಇದೆ ಅಂತ? ಇಲ್ಲ, ಬೇರೇನೆ ಬರೇ ಬೊಂಬರಾಟ ಆಗ್ತಾ ಇದೆ, ಮನಸ್ಸು ಕರಗುವ ವ್ಯಾಪಾರ ಆಗ್ತಾ ಇಲ್ಲ. ಮನಸ್ಸಿನಲ್ಲಿ ನೆನೆ ನೆನೆದು ಕುಲಕೋತ್ಸಾಹ ವನಧಿಯೊಳಗಿದ್ದು, ಹರಿಕಥಾಮೃತದಲ್ಲಿ ನೆನೆದು ನೆನೆದು, ಅಲ್ಲಿ ನೆನೆ ನೆನೆದು ಆ ಹರಿಕಥಾಮೃತವನ್ನು ನೆನೆಯಬೇಕಂತೆ. ಹರಿಕಥಾಮೃತ ಅಂದ್ರೆ ರಾಮ ಕೃಷ್ಣ ಮೊದಲಾದ ಭಗವಂತನ ಹತ್ತವತಾರದ ರೂಪಗಳ ಚಿಂತನೆ ಜೊತೆಗೆ ಹರಿ ಬಿಂಬಮೂರ್ತಿ ನನ್ನೊಳಗೆ ನಿಂತು ಹತ್ತು ಇಂದ್ರಿಯಗಳಲ್ಲಿ ಮಾಡಿ ಮಾಡಿಸುವ ವ್ಯಾಪಾರವೇ ಹರಿಕಥ. ಆ ಹರಿಕಥ ಅದು ಹೇಳ್ತಾ ಇದ್ದಾರೆ, ಹರಿಕಥಾಮೃತದಲ್ಲಿ ನೆನೆ ನೆನೆದು. ಭಗವಂತ ಹೇಗೆ ಹೇಗೆ ಮಾಡಿಸ್ತಾ ಇದ್ದಾನೆ, ಹೇಗೆ ಮಾಡಿಸ್ತಾ ಇದ್ದಾನೆ ಅಂತ ನೆನೆದು ನೆನೆದು ಹೋಗ್ತಾ ಇರಬೇಕು. ಇವತ್ತೊಂದು ಕಡೆ ಹೋಗಿದ್ದು, ಭೋಜನಕ್ಕೆ ಹೋದಾಗ ಒಬ್ಬರು ಊಟ ಕೂತಾಗ್ಲೇನೆ ನೆನೆಯೋ ರೀತಿ ಆನಂದ ಆಗಿರುತ್ತೆ. ಒಬ್ಬರ ಸ್ವಾಮಿಗಳ ಆರಾಧನೆಗೆ ಹೋಗಿದ್ದು, ಶ್ರೀಪಾದರಾಜಮಠದ ಸತ್ಯನೇ ತೀರ್ಥರ ಆರಾಧನೆ ಅಂತ. ಅವರು ಸದಾ ಶಾಂತರು, ಇಡೀ ಬೆಂಗಳೂರಿನಲ್ಲಿ ಪ್ರಸಿದ್ಧಿ, ಶಾಂತ ಮೂರ್ತಿ, ಪರಮಶಾಂತ ಮೂರ್ತಿ ಆ ಶ್ರೀಪಾದರಾಜ ಮಠದಲ್ಲಿ ಅಲ್ಲೇ ಇದ್ದುಕೊಂಡು ಸದಾ ಜಪ ಜಪ ಯಜ್ಞ ಪರ 24 ತಾಸು ಜಪ 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 ಅದು ನೆನೆಯುತ್ತಾ ಇದ್ರು. ಆ ನೆನೆಯುವ ಕಾಲಕ್ಕೆ ಅವರ ಬಾಯಿಂದ ಏನು ಬಂತು, ಅವರು ಹೇಳ್ತಾರೆ ಭಗವಂತ ಎಷ್ಟು ವಿಚಿತ್ರ ಇದು ಮಾಡುತ್ತಾನೆ. ಅದಕ್ಕೆ ಆಚಾರ್ಯರ ಮಾತನ್ನು ನೆನೆಸ್ಕೊಳ್ಳುತ್ತಾರೆ, ಅವರವರ ಕರ್ಮ ಅವರವರ ಸ್ವಭಾವಾನುಸಾರವಾಗಿ ಭಗವಂತ ಹೇಗೆ ಹೇಗೆ ಕರ್ಮಾನುಷ್ಠಾನ ಮಾಡಿಸ್ತಾನೆ. ಕೆಲವರಲ್ಲಿ ಬರೀ ಪಾಠ ಪ್ರವಚನದಲ್ಲೇ ಹೆಚ್ಚಾಗಿ ತೊಡಗಿಸಿ ಕರ್ಕೊಂಡು ಹೋಗ್ತಾನೆ, ಕೆಲವರಲ್ಲಿ ಪೂಜಾದಿಗಳಲ್ಲೇ ಮಾಡುತ್ತಾನೆ, ಕೆಲವರಲ್ಲಿ ಜಪಯಜ್ಞದಲ್ಲಿಡ್ತಾನೆ, ಕೆಲವರಲ್ಲಿ ಕೆಲವು ಮಾಡುತ್ತಾನೆ. ಅವರವರ ಕರ್ಮ ಅವರವರ ಸ್ವಭಾವ ಯೋಗ್ಯತ ಏನೇನಿದೆ ಅದಕ್ಕೆ ತಕ್ಕಂತ ಹೇಗೆ ಮಾಡಿಸ್ತಾನೆ ಭಗವಂತ, ಎಂತೆಂಥ ವ್ಯಾಪಾರ ಮಾಡಿಸ್ತಾನೆ. ಈ ಮಾತು ಬರ್ತಾ ಇದ್ರೆ ತುತ್ತು ಸುಂತ ಚೆನ್ನಾಗಿತ್ತು. ಯಾಕೆಂದ್ರೆ ಹರಿಚಿಂತನೆ ಬೇಕಲ್ವಾ, ಹರಿಚಿಂತನೆ ಹೇಗೆ ಅವನೊಬ್ಬನೇ ಅನೇಕ ಜನರಲ್ಲಿ ಹೇಗೆ ಮಾಡಿಸ್ತಾನಲ್ಲ ಅಂತ ಚಿಂತನೆ ಮಾಡಿದಾಗ ಕೊನೆಗೆ ಉಳಿಯೋದೇನು, ನಮಗೂ ಮಾಡಿಸ್ತಾನೆ. ಹೋಗ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಹರಿಕಥಾಮೃತದಲ್ಲಿ ನೆನೆ ನೆನೆದು ನೆನೆದ ಕಾಲಕ್ಕೆ ಏನ್ ಬರುತ್ತೆ? ಆನಂದಾಶ್ರು ಬರುತ್ತಂತೆ. ತೋದು 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 ಮೂರು ಹಾಕ್ತಾರೆ. ಅದೇ ಮೂರು ರೀತಿಯಲ್ಲಿ ತೊಯ್ಯೋದು ಅಂದ್ರೆ ಮನಸ ವಾಚ ಕಾಯ ಮೂರು ರೀತಿಯಲ್ಲಿ ತೊಯ್ದು ಹೋಗಬೇಕಂತೆ. ಭಗವಂತನ ಕಥಾಮೃತದಲ್ಲಿ ಅವನು ಒದ್ದೆ ಆಗ್ಬಿಡಬೇಕು. ತೋದು ತೋದು ತೋದ ಮನುಜನೋರ್ವನು. ಇಂಥ ಮನುಷ್ಯ ಒಬ್ಬ ಸ್ವಾಭಾವಿಕವಾಗಿ ಹೋಗುತ್ತ, ತಾನಾಗಿ ಹೋಗ್ತಾ ಇದ್ದಾನೆ. ಮಾನವ ಅಲ್ಲಿ ಹೋಗುತ್ತಲೇ, ಅಲ್ಲಿ ನಿಮಧ್ಯ ಅಂತ ಬಂದಿದೆ ಆ ಶಬ್ದ. ಹೋಗುತ್ತಲೇ ಮಧ್ಯ ಅಂದ್ರೆ ಮಧ್ಯೆ ಹಾದಿಯಲ್ಲಿ, ಮಾನವ ಚಂಡಾಲ ಕುಲದಲ್ಲಿ ಜನನವಾಗಿದ್ದು, ಒಬ್ಬ ಚಂಡಾಲ ಕುಲದಲ್ಲಿ ಹುಟ್ಟಿದಂತಹ ಮನುಷ್ಯ ಹೇಗಿದ್ದಾನೆ? ಕ್ವಾಲಿಫಿಕೇಶನ್ ಅಂದ್ರೆ ಹುಟ್ಟಿದ್ದು ಚಂಡಾಲ ಕುಲದಲ್ಲಿ, ನಿಶೇಷ ಪಾಪಗಳೆಲ್ಲ. ಆ ಚಾಂಡಾಲ ಹೇಗಿದ್ದಾನೆ? ಎಲ್ಲಾ ಪಾಪಗಳು ಮಾಡಿದ್ದಾನೆ, ಒಂದು ಬಿಡಲಿಲ್ಲ. ಅದರಲ್ಲೂ ಕೂಡ ಕೆಲವು ಮನಸ್ಫೂರ್ತಿಯಾಗಿ ಮಾಡಿ, ಕೆಲವು ಮಾಡಿ ಮಾಮೂಲಾಗಿ ನಡೆದೋಯ್ತೇನು ಅಂದ್ರೆ ಹಾಗಲ್ಲ. ಮನಃಪೂರ್ವಕವಾಗಿ ಮಾಡಿದವನ ಚಾಂಡಾಲ ಸ್ವಭಾವ, ತಾನು ಜನ್ಮತಃ ಸ್ವಭಾವತಃ ಹೇಗಿದ್ದಾನೆ ಅಂದ್ರೆ ಎಲ್ಲಾ ಪಾಪಕರ್ಮಗಳನ್ನ ಮನಃಪೂರ್ವಕವಾಗಿ ಮಾಡಿದ್ದಾನೆ, ಖುಷಿಪಟ್ಟು ಪಟ್ಟು ಮಾಡಿದ್ದಾನೆ. ಅಂಥ ಚಂಡಾಲನನ್ನ ಈ ವ್ಯಕ್ತಿ ನೋಡೇ, ಒಂದು ಸಲ ನೋಡಿಬಿಟ್ರೆ ಸಾಕಂತೆ. ಅನಿತರೊಳಗೆ ಶುದ್ಧಾತ್ಮನಾಗುವ ಕೇಳಿ, ಕ್ಷಣದೊಳಗೆ ಶುದ್ಧನಾಗಿರುತ್ತಾನವ ಅಂದ್ರು. ಅದಕ್ಕೆ ಹೇಳ್ತಾರೆ, ಕೆಂಡಗಾಡದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿಬ್ಬುದೇ. ಪುಂಡರೀಕ ದಳಾಯ ತಕ್ಷಣ ವಿಮಲ ಪದ ಪದ್ಮ ಬಂಡುಣಿಗಳೆಂದೆ ನಿಪಭಕುತರ ಹಿಂದು ನೋಡಿದ ಮಾತ್ರದಲ್ಲಿ ತಣುದಿಂದು ಗೆಡಗಿದ ನರನ ಪಾವನ ಮಾಳ್ಪರ ಕ್ಷಣದಿ. ಒಂದೇ ಕ್ಷಣದಲ್ಲಿ ಪವಿತ್ರ ಮಾಡಿಬಿಡ್ತಾರೆ. ಅದಕ್ಕೆ ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು. ಒಟ್ಟಾರೆ ಎಲ್ಲಿ ಬರ್ತಾ ಇದೆ? ದುರ್ಜನರ ಸಂಘ ಬಿಡಬೇಕು ಅಂತ ಹೇಳಿದ್ರು, ಹಾಗೆ ದೊಡ್ಡವರ ನಿಂದ ಬಿಡಬೇಕು ಅಂತ ಹೇಳಿದ್ರು. ಇದನ್ನು ನೋಡಿದ ಕಾಲಕ್ಕೆಲ್ಲ ಅರಣ್ಯಕಾಚಾರರ ಪ್ರಕರಣಗಳು ನೆನಪಾಗುತ್ತೆ. ಮಹನ್ನಿಂದ ವರ್ಜನ ಪ್ರಕರಣ ಆದ ಮೇಲೆ ಸಜ್ಜನ ಸಮಾಗಮ, ಮಹತ್ ಸಮಾಗಮ ಪ್ರಕರಣ, ಅದನ್ನೇ ಹೇಳ್ತಾರೆ. ಸಜ್ಜನರು ಹೇಗಿರುತ್ತಾರೆ, ಅಂಥವರ ಸಂಘ ನಮಗಾದರೆ ನಮ್ಮ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಶುದ್ಧಾತ್ಮನಾಗುವ ಕೇಳಿ, ಅಲ್ಲ ಈ ಸುಮ್ಮನೆ ಎಂದು ಹೇಳ್ತೀರಾ ಅಂದ್ರೆ, ಕನಸು ಎನ್ನ ಸಲ್ಲ ಯಮಪುರವೇ ಸಾಕ್ಷಿ, ತೃಣ ಮಾಡಿ ನರಕವ ಒದ್ದುಕೋದನು ನೋಡು. ಆ ಜ್ಞಾನಿಗಳಾಗಿರತಕ್ಕಂಥ ಮುನಿಗಳೊಬ್ಬರಲ್ಲಿ ಹೋದ ಕೂಡಲೇ ಅವರನ್ನ ನೋಡಿದ ಅವರ ದೃಷ್ಟಿ ಬಿದ್ದುಕೊಳ್ಳೆ ಹೊರಟೋದ್ರಂತೆ ಒಂದು ಸಲ. ಇನ್ನೊಂದು ಸಲ ನಾರದರು ಹೋಗಿ ಭಗವಂತನ ನಾಮಸ್ಮರಣೆ ಮಾಡಿದುಕೊಳ್ಳಲಿಲ್ಲ, ಹೊರಟು ಹೋದರು. ಮುನಿ ಪುಂಗವನುತ ವಿಜಯ ವಿಠಲರೇಯನ ಹೃತ್ಕಮಲದಲ್ಲಿ ಕಾಂಬ. ಹಾಗಾದರೆ ಅಂಥ ವ್ಯಕ್ತಿ ನಾವು ಆಗ್ಬೋದಲ್ಲ. ಆಗ್ಲೇಬೇಕು, ನಮ್ಮ ಯೋಗ್ಯತಾನುಸಾರ ಆಗ್ಲೇಬೇಕು. ಆಗ ಬೇಕಾದರೆ ನಾವು ದೇವರನ್ನ ನೆನೆದು ನೆನೆದು ಆನಂದ ಪಡ್ತಾ ಇರಬೇಕಾದರೆ ಏನು ಉಪಾಯ ಅಂದ್ರೆ ಹೇಳ್ತಾರೆ, ಶ್ರವಣದಿಂದ ಚೆನ್ನಾಗಿ ಶ್ರವಣ ಮಾಡಬೇಕು. ಆದ್ರೆ ಇಷ್ಟು ಕಾಲ ಮಾಡ್ತಾ ಇದೀವಲ್ಲ, ನೀವು ಹೇಳಿದ ಲಕ್ಷಣಗಳು ನಮ್ಮಲ್ಲಿ ಕಾಣಿಸ್ತಾ ಇಲ್ಲ, ಮತ್ತ್ಯಾಕೆ ಅಂದ್ರೆ ಶ್ರವಣ ಮಾಡುವ ರೀತಿಯಲ್ಲಿ ಮಾಡಿ. ಹೇಗೆ ಮಾಡಬೇಕು? ಅವನೇ ಮಾಡಿ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರವೇ ಇಲ್ಲದ ಶ್ರವಣ ಅದು ಶ್ರವಣವೇ ಅಲ್ಲ. ನಾ ಮಾಡಿದೆ ನಾ ಮಾಡಿದೆ ನಾ ಅಂತಷ್ಟರವರೆಗೆ ನಮ್ಮಲ್ಲಿ ಕೂತಿರುತ್ತೆ, ಎಲ್ಲಾ ಕಾರ್ಯಗಳು ಧ್ವಂಸ ಆಗ್ತಾ ಇರುತ್ತೆ. ಶ್ರವಣ ಮಾಡಬೇಕು. ಅವನೇ ಆ ಅಕ್ಷರ ಪದ ವಾಕ್ಯ ಆ ಅರ್ಥ ಒಳಗೆ ಭಗವದ್ ರೂಪಗಳು ಹೊರಟು ನಮ್ಮ ಹೃದಯದಲ್ಲಿ ಕಿವಿಯ ಮೂಲಕ ಬಂದು ಪ್ರತಿಷ್ಠಿತವಾಗಿ ನಿಲ್ಲತಾ ಇವೆ, ಶ್ರೀಹರಿ ಬಂದು ನಿಲ್ಲತಾ ಇದ್ದಾನೆ ಎಂಬ ಎಚ್ಚರಪೂರ್ವಕ ಯಾರು ಮಾಡುತ್ತಾರೋ, ಹಾಗೆ ಕೇಳುವ ಕಾಲಕ್ಕೆ ಹೇಳುವವರ ಬಾಯಿಯಿಂದ ಹೊರಡುವಂತಹ ಅಕ್ಷರಗಳಲ್ಲಿ, ಆ ವಾಕ್ಯಗಳಲ್ಲಿ, ಅರ್ಥದಲ್ಲಿ ಭಗವದ್ ರೂಪಗಳು ಹೊರಟು ಬಂದು ನನ್ನ ಬಿಂಬಮೂರ್ತಿಯಲ್ಲಿ ಸೇರತಾ ಇವೆ, ನನ್ನಲ್ಲಿ ವಿಶೇಷವಾದ ಚಿಂತನೆಯ ಸೆಲೆಯನ್ನ ಎಬ್ಬಿಸುತ್ತೆ ಎಂಬ ಅನುಸಂಧಾನ ಪೂರ್ವಕ ಶ್ರೀಹರಿಗೆ ಆ ಕೇಳಿದ್ದನ್ನೆಲ್ಲ ಅವನ ಭಗವತ್ ಅವನ ರೂಪಗಳೆಲ್ಲ ಅವನಿಗರ್ಪಿತ ಅಂತ ಶ್ರವಣ ಕಾರ್ಯ, ಆ ಕಾರ್ಯಗತ ಭಗವದ್ ರೂಪಗಳನ್ನ ಬಿಂಬನಿಗೆ ಯಾರು ನಿತ್ಯ ಸಮರ್ಪಣೆ ಮಾಡುತ್ತಾ ಬರುತ್ತಾರೆ ಅವರು ಶ್ರವಣ ಮಾಡಿದವರು. ಇಷ್ಟು ಮಾಡ್ತಾ ಇದ್ದೀರಾ ಇಲ್ಲಲ್ಲ? ಮಾಡಬಹುದಲ್ವ? ಹೇಗೂ ಕೇಳುತ್ತಾ ಇದ್ದೀರಾ? ಕೇಳೋ ಕಾಲಕ್ಕೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಏನು ಬಾಯಿಯಿಂದ ಬಂದ ಶಬ್ದಗಳಲ್ಲ, ಆ ಶಬ್ದಗಳಲ್ಲಿ ಅಕ್ಷರಗಳು, ಆದಮೇಲೆ ಪದಗಳು, ಆದಮೇಲೆ ವಾಕ್ಯ, ಅದು ಹೇಳಿದ ರೀತಿ, ಅದರಲ್ಲಿ ಬರತಕ್ಕಂತ ಅರ್ಥ ಇಷ್ಟು. ಅಲ್ಲಿ ಭಗವದ್ ರೂಪಗಳಿರುತ್ತಾ? ಅವೆಲ್ಲ ಒಟ್ಟು ನಾನು ಹೇಳಿದ ಅಕ್ಷರ ಕೇಳಿಸ್ತಾ ಇದೆಯಾ? ಶಬ್ದ ಕೇಳಿಸ್ತಾ ಇದೆಯಾ? ವಾಕ್ಯ ಕೇಳಿಸ್ತಾ ಇದೆಯಾ? ಅರ್ಥ ಗೊತ್ತಾಗ್ತಾ ಇದೆಯಾ? ಅಂದ್ರೆ ಗೊತ್ತಾಗ್ತಿದೆ ಅಂದರೆ ಈ ರೂಪಗಳೆಲ್ಲ ನಿಮ್ಮ ಕಿವಿಯ ಮೂಲಕ ನಿಮ್ಮ ಹೃದಯದಲ್ಲಿ ಸೇರಿ ಅಲ್ಲಿರುವ ಭಗವದ್ ರೂಪಕ್ಕೆ ಐಕ್ಯ ಆದರೆ ಇದೆಲ್ಲ ನಿಮಗೆ ಅರ್ಥ ಆಗುತ್ತೆ. ಇಲ್ಲದಿದ್ರೆ ಆಗಲ್ಲ. ಆಗಿದೆ ಅಂದ್ರೆ ಆ ರೂಪಗಳೆಲ್ಲ ಸೇರಿದೆ ಅಂತ ಅರ್ಥ. ಹಾಗಾದರೆ ಅಷ್ಟೆಲ್ಲ ಭಗವದ್ ರೂಪಗಳು ಸೇರಿದರೆ ಆ ಸೇರಿದ್ದನ್ನ ಚಿಂತನೆ ಮಾಡಿ ಹೇ ಸ್ವಾಮಿ ನೀ ಮಾಡಿಸಿದ್ದಯ್ಯ ನಿನಗರ್ಪಿತ ಅಂದರೆ ಅದೇ ದೊಡ್ಡ ಯಜ್ಞ. ಆ ಯಜ್ಞ ಮಾಡಿದವನಿಗೆ ಭಗವಂತ ಪ್ರಸಾದ ಕೊಡದೇ ಇರ್ತಾನ, ವಿಶೇಷ ಪ್ರಸಾದ ಕೊಡುತ್ತಾನೆ. ಈ ರೀತಿ ಶ್ರವಣ ಮಾಡಬೇಕು. ಸುಮ್ಮನೆ ಕೇಳಿದೆ ಕೇಳಿದೆ ಕೇಳಿದೆ, ಆ ಕೇಳೋ ಕಾಲಕ್ಕೂ ಕೂಡ ನಾ ಕೇಳಿದೆ ಎಂಬ ದೇವಭಾರತೆ ನೋಡಿಕೊಳ್ಳಿ. ಇನ್ನೊಂದು ಹೇಳುತ್ತಾರೆ, ಆ ಕೇಳೋ ಕಾಲಕ್ಕೆ ದೃಷ್ಟಿ ಹೇಗಿರಬೇಕು ಹೇಳಿದ್ರಲ್ಲ ಶ್ರವಣ ಮಾಡೋ ಕಾಲಕ್ಕೆ ನಿನ್ನೆ ಮೊನ್ನೆ ಎಲ್ಲ ಹೇಳಿದಳು ಏನಂತ, ನಮ್ಮ ಬಿಂಬಮೂರ್ತಿ ನಮ್ಮ ನಮಗಾಗಿ ನಿಂತ ಸ್ವಾಮಿ ಇದ್ದಾನೆ, ಇವನದ್ದೇ ಕಥಾ ಅಲ್ಲಿ ಬರ್ತಾ ಇದೆ, ಇವನೇ ಹತ್ತವತಾರದಲ್ಲಿ ತೋರಿದ ಕಥಾ, ಅವನೇ ನನ್ನ ಸಕಲೇಂದ್ರಿಯಗಳಲ್ಲಿ ಮಾಡುವ ವ್ಯಾಪಾರವೇ ಕಥಾ, ಅವನದ್ದೇ ಚಿಂತನ, ಅವನ ಬಿಂಬನ ಚಿಂತನೆಯನ್ನು ಗುರಿಯಿಟ್ಟುಕೊಂಡು ಕೇಳುವಂತಹ ಶ್ರವಣ ನಮ್ದಾಗಬೇಕು. ಹೇಳುವಂಥವರು ನಿಮಗೆ ಹೆಜ್ಜೆ ಹೆಜ್ಜೆಗೂ ಬಿಂಬ ಬಿಂಬ ಅಂತ ಹೇಳದಿದ್ರು ನೀವು ಹೇಗೆ ಟ್ರೈನಪ್ ಆಗ್ಬಿಡಬೇಕು ಅಂದ್ರೆ, ಯಾರು ಏನೇ ಹೇಳತಾ ಇದ್ರೂ ನನ್ನ ಸ್ವಾಮಿ ಕುರಿತು ಹೇಳತಾ ಇದ್ದಾರೆ ಅಂತ ನೀವು ಗ್ರಹಣ ಮಾಡ್ತಾ ಹೋಗ್ಬೇಕು. ಆ ತರ ಆದರೆ ಯಾರು ಏನೇ ಹೇಳಿದ್ರು ನಿಮಗೆ ಸರಿಯಾದ ಶಂಖದಲ್ಲಿ ಹಾಕಿದಂತೆ ಆಗ್ಬಿಡುತ್ತೆ, ಕಿತ್ತಲೇ ಆಗುತ್ತೆ. ಅಂದರೆ ಚಿಂತನೆ ಎಂಬ ಶಂಖ ಇಟ್ಟುಕೊಂಡ್ರೆ ಸಾಕು, ಅದನ್ನು ಹೇಳ್ತಾ ಇದ್ದಾರೆ. ಭವತಾರಕ ಹರಿಕಥಾಮೃತ ಶ್ರವಣ, ಶ್ರವಣಕ್ಕೆ ಬೀಳಲು ಮಾಡುವ ಮುಗುತಿಗೆ ಹವಣ, ಭವತಾರಕ ಜಿತು ಉದ್ಧರಣ ಶ್ರವಣ ಭಾವನ ಹೇಳ್ತಾ ಇದ್ದಾರೆ. ಹರಿಕಥಾಮೃತ ಶ್ರವಣ ಭವತಾರಕ, ಈ ಸಂಸಾರವನ್ನೇ ನಮ್ಮನ್ನು ದಾಟಿಸಿಬಿಡುತ್ತೆ. ಹರಿಕಥೆಯನ್ನು ಸದಾ ಕೇಳತಾ ಇದ್ರೆ ಹಿಂದೆ ಎಷ್ಟು ನಿಯಮದಿಂದ ಇರ್ತಾ ಇದ್ರು ಜ್ಞಾನಿಗಳು, ಈಗಲೂ ಕೂಡ ನಿತ್ಯವೂ ಬೆಳಿಗ್ಗೆ ಚೂರಾದರೂ ಭಾಗವತ ಕೇಳದಿದ್ದರೆ ಸ್ನಾನಕ್ಕೆ ಹೋಗ್ತಾನೆ ಎಂದಿಲ್ಲ. ಮೊದಲು ಭಾಗವತದಲ್ಲಿ ಸ್ನಾನ ಮಾಡಿ ನಂತರ ಜಡವಾದ ನೀರಲ್ಲಿ ಮಾಡಬೇಕು ಅಂತ ಹೌದಲ್ವನು? ಬೆಳಿಗ್ಗೆದ್ದು ಕೂಡಲೇ ತಂಬಿಗೆ ನೀರು ಹಾಕೊಳ್ಳಿಕ್ಕೆ ಹೊರತಾ ಇರ್ತೀವಿ, ಭಾಗವತ ಕೇಳಲೇಬೇಕು ಅಂತ ನಿಯಮ ಇದೆಯಾ? ಇಲ್ಲಲ್ಲ, ಇಟ್ಕೊಂಡ್ರೆ ಆಯ್ತಲ್ಲ. ಯಾರು ಈಗ ಹೇಳ್ತಾರೆ ನಮ್ಮನೆಗೆ ಬಂದು ಭಾಗವತ ನಿತ್ಯ? ಅದಕ್ಕೆ ಹಿಂದಿನ ಕಾಲದಲ್ಲಿ ಆಚಾರ ಮಾತ್ರ ಹೇಳ್ತಾ ಇದ್ರು, ಹೇಳಿದ್ದು ಇಟ್ಕೊಳ್ಳಿಕ್ಕೆ ನಿಮ್ಮ ತಲೆಯಲ್ಲಿ ಇರ್ತಾ ಇದ್ದಿಲ್ಲ. ಇವಾಗ ಸಿಡಿಗಳು ಎಲ್ಲ ಕೂತಿದೆ. ಹಿಂದಿನದು ಭಾಗವತ ಹೇಳಿದ್ದೆ ಚೂರು ಬೆಳಿಗ್ಗೆ ಒಂದು 10 ನಿಮಿಷ ಕೇಳಿ ಭಗವಂತನ ಸ್ಮರಣೆ ಮಾಡಿ ಹೋದರೆ ಆಗಲ್ವೇ ಭಾಗವತ ಶ್ರವಣ? ಆಗಲ್ವೇ? ನೀವು ನಾವ್ಯಾಕೆ ಇಟ್ಕೋಬಾರ್ದು? ಏನಾಗಿದೆ ಇವಾಗ ನಿಯಮಗಳು ಅಂತೇನು ಬಂದದಲ್ಲ, ದೊಡ್ಡವರಿಗೆ ಸರಿಸಿ ನಾವು ಮಾಮೂಲಾಗಿ ಹೋಗ್ತಾ ಇರ್ತೀವಿ. ನಿಯಮಗಳು ನಮಗೂ ಇವೆ ಅವರಿಗೂ ಇವೆ, ಅವರಿಗೆ ಜಾಸ್ತಿ ನಮಗೆ ಕಡಿಮೆ. ಅದಕ್ಕೆ ಹೇಳುತ್ತಾರೆ
ಶ್ರವಣಕ್ಕೆ ಬೀಳಲು ಮಾಡುವ ಮುಗುತಿಗೆ ಹವಣ. ಆ ಶ್ರವಣಕ್ಕೆ ಬಿದ್ರೆ ಶ್ರವಣ ಕೇಳ್ತಾ ಕೇಳ್ತಾ ಕಥೆಯನ್ನು ಕೇಳ್ತಾ ಬಂದ್ರೆ ಮೊದಲು ಮೊದಲು ಮುಕ್ತಿ ಬೇಕು ಬೇಕು ಅಂತ ಅದು ಯಾವುದೂ ಆಲೋಚನೆ ಇರಲ್ಲ. ಮುಕ್ತಿ ಬೇಕು ಅಂತಿರುತ್ತ ಇಲ್ಲ. ನಿಜವಾಗಿ ಹೇಳಿ, ನನಗೆ ಸಂಶಯ ಬಂತು, ನಿಮಗೆಲ್ಲ ಮೋಕ್ಷ ಬೇಕು ಅಂತಿದೆಯಾ? ಅಲ್ಲ, ಯಾವಾದರೂ ದೇವರ ಜನ ನಿಂತಾಗ ಅದೇನೋ ಮೋಕ್ಷದ ಕಲ್ಪನೆ ಬಂದು ಅಲ್ಲೆಲ್ಲ ಚೆನ್ನಾಗಿರ್ತಾರಂತೆ, ಅಲ್ಲಿಗೆ ಹೋಗಬೇಕು ಅಂತ ಆಲೋಚನೆ ಎಂತಾದ್ರೂ ಜೀವನದಲ್ಲಿ ಬಂತ? ನಿಜವಾಗಿ ಹೇಳು ಅಮ್ಮ. ಅದು ನಂತರ ಮೋಕ್ಷ ಅಂತ ಒಂದು ಕಲ್ಪನೆ, ಅದು ಹೇಗಿರುತ್ತೆ? ಅದು ಚೆನ್ನಾಗಿರ್ತಾರೆ, ಇಲ್ಲಿ ಬಿಟ್ಟರೆ ಅಲ್ಲಿ ಹೋದ್ರೆ ಚೆನ್ನಾಗಿರ್ತಾರಂತೆ, ಮತ್ತು ತಿರುಗಿ ಬರುದಂತೆ, ಅದು ಕೊಡೋ ಅಂತ ಎಂದಾದ್ರೂ ಬಂತ? ಮತ್ತು ಅದು ಕೇಳಲಿಕ್ಕೆ ಹೋದಾಗ ಅದು ಕೇಳಬಾರದು ಅಂತ ಬಂದಿತು. ಈಗ ಏನಾದ್ರೂ ಒಂದು ಮಾಡ್ಲಿಕ್ಕೆ ಹೋದ್ರೆ ಮಾಡಬೇಡಿ ಅಂತ, ಮಾಡ್ಲಿಕ್ಕೆ ಹೋಗದಿದ್ರೆ ಮಾಡಬೇಡಿ ಅಂತೆಲ್ಲ ಆಗುತ್ತೆ. ಅದರಿಂದ ಆ ಕಲ್ಪನೆ ಎಂದಾದ್ರೂ ಬಂತ? ಬಂದಿರಲ್ಲ. ಯಾಕೆ? ದೇವರ ಎದುರಿಗೆ ನಿಂತಷ್ಟು ಕಾಲ ನಾನು ಚೆನ್ನಾಗಿರಬೇಕು ಅಂತ ಕೇಳಿಕೊಳ್ಳೋದ್ರಲ್ಲೇ ತಾತ್ಪರ್ಯ. ಚೆನ್ನಾಗಿರೋದು ಅಂದ್ರೆ ಯಾವ ದುಃಖವೂ ಇಲ್ಲದೆ ಇನ್ನಷ್ಟು ಫೆಸಿಲಿಟಿಯಿಂದ ಇಲ್ಲೇ ಇದ್ರೆ ಸಾಕು ಅಂತ. ಅಟ್ಟೆ ತಾನೇ ಮೋಕ್ಷದ ಚಿಂತೆಯೇ ಬಂದಿರಲ್ಲ. ಹೌದ್ ತಾನೇ? ಅದಕ್ಕೆ ಹೇಳುತ್ತಾರೆ, ಅವಾಗ ಯಾವಾಗಲೂ ಶ್ರವಣ ಮಾಡ್ತಾ ಮಾಡ್ತಾ ಬಂದ್ರೆ ಒಂದು ದಿವಸ ಬಾಯಿಂದಲ್ಲ ಮನಸ್ಸಿನಲ್ಲಿ ಹುಟ್ಟುತ್ತಂತೆ. ಮನಸ್ಸಿನಲ್ಲಿ ಆಲೋಚನೆ ಹುಟ್ಟುತ್ತೆ. ಎಲ್ಲರೂ ಬದರಿಗೋ ಕಾಶಿಗೋ ಹೋಗ್ತಾ ಇರ್ತಾರೆ. ನಾವು ತುಂಬಾ ಸಲ ಕೇಳ್ತಾ ಇರ್ತೀವಿ, ಹೋಗ್ತಾ ಇದ್ರೆ ಹೋಗ್ಲಿ ಬಿಡು ಅಂದು ಹೋಗ್ತಾ ಇರ್ತೀವಿ. ಆದರೆ ಒಂದು ಸಲ ಹುಟ್ಟುತ್ತೆ ಮನಸ್ಸಲ್ಲಿ, ಇಲ್ಲ ನಾನು ಹೋಗಿಲ್ಲಲ್ಲ ಅಂತ. ಅದು ಯಾವಾಗ ಹುಟ್ಟಲ್ಲ ನೋಡಿ? ಕೇಳ್ತಾ ಇದ್ರೆ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಹೋಗ್ಲಿ ಬಿಡು, ನಮ್ಗಾಗಲ್ಲ. ಆ ದುಃಖ ಒಂದು ಸಲ ಹುಟ್ಟುತ್ತೆ. ಆ ಶ್ರವಣ ಮಾಡುತ್ತಾ ಇದ್ರೆ ಮೋಕ್ಷಕ್ಕೆ ಹೋಗಬೇಕೆಂಬ ಆಸೆ ಅಲ್ಲಿ ಚೆನ್ನಾಗಿರುತ್ತಲ್ಲ, ಎಲ್ಲರೂ ಹೋಗಿದ್ದಾರೆ, ನಾನು ಪ್ರಯತ್ನ ಮಾಡಬಾರದು ಎಂಬ ಆಸೆ ಹುಟ್ಟುತ್ತೆ. ಆಸೆ ಯಾವಾಗ ಹುಟ್ಟುತ್ತೆ ಅಂದ್ರೆ ಭಾರತೀ ದೇವಿಯರ ಕರುಣೆ ಆದಾಗ ಹುಟ್ಟುತ್ತೆ, ಇಲ್ಲದಿದ್ರೆ ಹುಟ್ಟಲ್ಲ ಅಂದ್ರು. ಅವಾಗ ಮುಕುತಿಗೆ ಹಂಬಲ ಪಡುತ್ತಾನಂತೆ ಮನುಷ್ಯ. ಈ ಮೋಕ್ಷಕ್ಕೆ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು. ಇವಾಗ ಹೇಳಿದ್ರು ಮೋಕ್ಷವು ಬಯಸಬಾರದು ಅಂತಾರಲ್ಲ, ಹೌದಾನೆ? ದಾಸರಾಗಿ ಹೇಳಿಕೊಡ್ತಾರೆ, ದೇವ್ರನ್ನ ಏನ್ ಕೇಳಬೇಕು ಅಂದ್ರೆ ಏನ್ ಕೇಳಬಾರ್ದು ಹೇಳ್ತೇನೆ ಕೇಳು, ಏನ್ ಕೇಳಬೇಕು ಮತ್ತು ಹೇಳ್ತೇನೆ, ಏನ್ ಕೇಳಬಾರ್ದು ಹೇಳ್ತೇನೆ. ಚತುರವಿಧ ಪುರುಷಾರ್ಥಗಳ ಸ್ವಪ್ನದಲ್ಲಿ ಬೇಡದಲೇ ಅಂದ್ರು. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಕನಸಲ್ಲಿ ಕೂಡ ಕೇಳಬೇಡ. ಮತ್ತೆ ಮುಗುತ್ತಿಗೆ ಹವಣ ಮಾಡುವ ಏನು ಹಂಬಲ ಪಡ್ತಾನಂತೆ ಮೋಕ್ಷಕ್ಕಾಗಿ. ಯಾಕಾಗೆ ಅಂದ್ರೆ ಮೋಕ್ಷ ಬೇಕು ಬೇಡ, ಕೇಳಬೇಕು ಕೇಳಬಾರ್ದು ಎರಡೂ ಇದೆ. ಹೇ, ಅಲ್ಲಿ ಹೋದ ಕಾಲಕ್ಕೆ ಇಲ್ಲಿ ಸುಖ ಸ್ವಲ್ಪ, ಈ ಸುಖದ ಪರಿಚಯವೂ ಮಾಡಿಕೊಡುತ್ತಾರೆ. ಇಲ್ಲಿ ಸುಖ ಪಡ್ಲಿಕ್ಕೆ ಹೋದ್ರೆ ಸ್ವಲ್ಪ ಹೊತ್ತಿಗೆ ಸುಖ ಬರೋದು ನಿಂತು ಹೋಗುತ್ತೆ, ಸ್ವಲ್ಪ ಹೊತ್ತಿಗೆ ಸುಖ ಬರೋದು ನಿಂತು ಹೋಗುತ್ತೆ, ಬೇಸರ ಬರುತ್ತೆ, ಸುಸ್ತಾಗಲಿಕ್ಕೆ ಶುರುವಾಗುತ್ತೆ. ಸುಸ್ತು ಬೇಸರ ಆನಂದ ಚೂರೇ ಬರುತ್ತೆ. ಇಲ್ಲಿ ಸಿಗೋ ಸುಖ ಇಷ್ಟೇ, ಹೋಗ್ತಾನೆ ಊಟಕ್ಕೆ ಹೋದರೆ ಸ್ವಲ್ಪ ಹೊತ್ತೇ ಆ ಸುಖ, ಮತ್ತು ಸಾಕು ಅನಿಸ್ತಾ ಪದಾರ್ಥ ಇರುತ್ತೆ, ಆದರೆ ಸಾಕು 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 ಬಿಟ್ಟರೆ ಸಾಕು ಅಂತಿರುತ್ತೆ ಊಟದಲ್ಲಿ ಹೆಚ್ಚಿಗೆ ಬಲವಂತ ಮಾಡಿದರೆ, ಹೋಗ್ತಾನೆ. ಹಾಗೆ ಮೋಕ್ಷದಲ್ಲಿಲ್ಲ, ಅದು ಏನೇ ಭೋಗ ಪಡ್ತಾ ಇದ್ರು ಆಯಾಸ ಇಲ್ಲ, ಏನೂ ಇಲ್ಲ, ಆನಂದ ಬರ್ತಾನೇ ಇದೆ, ಕಾನ್ಸ್ಟೆಂಟ್ ಏನ್ ಬೇಕಾದ್ರೆ ಮಾಡ್ತಾ ಇದೆ. ಅವಾಗ ಅಯ್ಯೋ ಇಲ್ಲಿ ಒಂದೊಂದು ವಿಷಯ, ಇಲ್ಲಿ ಸುಖ ಪಡ್ಲಿಕ್ಕೆ ಹೋದಾಗ ಚೂರೆ ಸಿಕ್ಕರೆ ಶ್ರವಣಕ್ಕೆ ಬಂದಾಗ ಇಲ್ಲ ಮೋಕ್ಷದಲ್ಲಿ ಬಹಳ ಬರುತ್ತೆ ಆನಂದ ನಾನ್ ಸ್ಟಾಪ್ ಆಗಿ ಬರುತ್ತೆ ಅಂದ್ರೆ ಹಾ ಅಲ್ಲಿ ಬರು ಚೆನ್ನಾಗಿರುತ್ತೆ ಅಂತ ಬಯಸುವುದು ತಪ್ಪು. ಯಾಕೆ ಅಂದ್ರೆ ದೇವರನ್ನ ನೆನೆದಾಗ, ಇಲ್ಲೇ ಭಗವಂತನ ನೆನೆದಾಗ ಮೋಕ್ಷದಲ್ಲಿ ಮುಕ್ತರು ತಿಂದು ಕುಡಿದು ಏನು ಮಾಡಿ ಕೊಡುವ ಸುಖ ಏನಿದೆ ಅದು ಇಲ್ಲೇ ದೇವ ತನ್ನ ನೆನಪಿನಲ್ಲಿ ಕೊಟ್ಟುಬಿಡ್ತಾನಂತೆ. ಮತ್ತೆ ಅದಕ್ಕೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ? ಅಲ್ಲಿ ಶಬ್ದ ನೋಡಿ, ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಅಂತ ಕೇಳಿದ್ರಷ್ಟೇ ಹೊರತು ಕೈವಲ್ಯ ಬೇಕೇ ಅಂತ ಕೇಳಿಲ್ಲ. ಎಷ್ಟು ಡೆಲಿಕೇಟ್ ಆಗಿದೆ, ನಾವು ಕೈವಲ್ಯವೇ ಬೇಡ ಅಂದ್ಬಿಡ್ತಾರೆ ಅಂತ. ಕೈವಲ್ಯ ಬೇಕು. ಯಾಕೆ ಅಂದ್ರೆ ಇಲ್ಲಿ ದೇವರ ನೆನಪು ಸದಾ ಬರಲ್ಲ. ಏನು ರುಜುಗಣ ಸ್ಥಳಿದೆ ಮಾತ್ರ, ಮಿಕ್ಕವರಿಗೆ ಬಿಟ್ಟು ಬಿಟ್ಟು ಹೋಗ್ತಾ ಇರುತ್ತೆ. ಅವರು ಈ ಸಂಸಾರದಲ್ಲಿ ಬಿದ್ದಾಗ ಅಪಾಲು ಒದ್ದಾಡ್ತಾ ಇರ್ತಾರೆ. ಅಪರೋಕ್ಷ ಜ್ಞಾನಿಗೂ ಕೂಡ ಸದಾಕಾಲ ಇರಲ್ಲ. ಆದರೆ ಈ ದೇವರ ನೆನಪು ಬಂದಾಗ ಆನಂದ ಉಕ್ಕೆ ಇರುತ್ತಾ ಇದೆ. ಅಷ್ಟೇ ಅಲ್ಲ, ದೇವರ ನೆನಪೇ ಆನಂದ. ಅಂತಹ ದೇವರ ದರ್ಶನ ಸಿಗೋದೇ ಇಲ್ಲ ಈ ಸಂಸಾರ ಅವಸ್ಥೆಯಲ್ಲಿ. ಅಂತಹದ್ದು ಮೋಕ್ಷದಲ್ಲಿ ಹೋದರೆ ಸದಾ ದೇವ ನಮ್ಮ ಜೊತೆಗೆ ತೆರಳ್ತಾ ಇರುತ್ತಾನೆ. ಅಂಥ ಭಾಗ್ಯ ಮೋಕ್ಷದಲ್ಲಿ ಸಿಗುತ್ತೆ. ಅದಕ್ಕಾಗಿ ಮೋಕ್ಷ ಬೇಕು ಅಂತಾರಂತೆ. ದೇವರನ್ನೇ ನೋಡಕ ಅವನ ಜೊತೆಗೆ ಸದಾ ಇರಬಹುದು ಎಂಬ ಒಂದೇ ಒಂದು ಕಾರಣದಿಂದ ಜ್ಞಾನಿಗಳು ಮೋಕ್ಷ ಬಯಸ್ತಾರೆ. ಇನ್ಯಾಕೆ ಬಯಸಲ್ಲ ಅಂದರೆ ಮೋಕ್ಷದಲ್ಲಿ ಸುಖ ಬೇರೆದೆಲ್ಲ ಸಿಗುತ್ತೆ, ಕಾನ್ಸ್ಟೆಂಟ್ ಆಗಿ ಸಿಗುತ್ತೆ, ನಾನ್ ಸ್ಟಾಪ್ ಆಗಿ ಸಿಗುತ್ತೆ ಅಂತ ಏನಿರುತ್ತಲ್ಲ ಅದನ್ನು ಬಯಸಲ್ಲ. ಆ ರೀತಿ ಮೋಕ್ಷ ಬಯಸಬೇಡಿ ಅಂತ ಹೇಳಿದರಷ್ಟೇ ಹೊರತು ಮೋಕ್ಷವೇ ಬಯಸಬೇಡಿ ಅಂತ ಹೇಳಿಲ್ಲ. ಈ ಪಾಲಿಷ್ ಬಂಡೆ ಮೇಲೆ ಸಿಪ್ಪಾದಂತೆ ಇರುತ್ತೆ ಶಾಸ್ತ್ರದ ಪಂಕ್ತಿಗಳೆಲ್ಲ. ನಾವು ಬೇರೆದಕ್ಕೆ ಹೋಗ್ಬಿಡ್ತಾರೆ, ಮೋಕ್ಷವೇ ಬೇಡ ಅಂತ ನಮ್ಮ ಕಲ್ಪನೆ ಬೇಕು ನಮಗೆ. ಹಾಗೆ ಆ ಸ್ವಾಮಿ ಬೇಕು, ಸದಾವನ ದರ್ಶನ ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ಶ್ರವಣಕ್ಕೆ ಬೀಳಲು. ಇವಾಗ ನಿಮ್ಗೆ ಗೊತ್ತಾಯ್ತು ಏನಂತ, ಮೋಕ್ಷ ಬೇಡಬೇಕು. ಯಾವ ರೀತಿ ಮೋಕ್ಷ ಬೇಡಬೇಕು? ದೇವರನ್ನೇ ನೋಡ್ಲಿಕ್ಕೆ ಬೇಡಬೇಕು ಅಂತ. ಇವಾಗ ಚೂರು ಹಂಬಲ ಶುರು ಆಗುತ್ತ ಅಂಥ ರೀತಿ ನಿನ್ನನ್ನೇ ನೋಡುವ, ನಿನ್ನನ್ನೇ ನೋಡಿ ಆನಂದ ಪಡುವ ಮೋಕ್ಷ ಬೇಕಯ್ಯ ಅಂತ ಬಂತ. ಇದು ಯಾವುದಕ್ಕೆ ಬಂತು? ಕೇಳಿದ್ದಕ್ಕೆ. ಅದಕ್ಕೆ ಹೇಳ್ತಾರೆ ಶ್ರವಣಕ್ಕೆ ಬೀಳಲು ಮಾಡುವ ಮುಕುತಿಗೆ ಹವಣ ಭವತಾರಕ ಜಿತು ಉದ್ಧರಣ ಶ್ರವಣ ಭಾವನಾ. ಇಲ್ಲಿ ಹೇಳ್ತಾರೆ ಭವತಾರಕ, ಭವವನ್ನ ವಿಶೇಷವಾಗಿ ದಾಟಿಸಿಬಿಡುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಹೇಳ್ತಾರೆ ಜಿತು ಉದ್ಧರಣ ಅಂದ್ರು. ಜಿತು ಅಂತ ಹೇಳಿದಾಗ ಈ ಶ್ರವಣವನ್ನ ಜಿತು ಅಂತ ಕರೀತಾರೆ. ಏನಂತ ಅಂದ್ರೆ ನಮ್ಮೊಳಗೆ ಈ ಶ್ರವಣ ಸೇರಿದರೆ, ಈ ಶ್ರವಣದಿಂದಾಗಿ ಹರಿಕಥಾಮೃತ ನಮ್ಮೊಳಗೆ ಸೇರಿದರೆ ಅದು ಏನು ಮಾಡುತ್ತೆ ಅಂದ್ರೆ ನಮ್ಮನ್ನ ಜಿತು ಅಂದ್ರೆ ಇಂದ್ರಿಯ ಜಯ ಇರುವಂತೆ ಮಾಡುತ್ತೆ, ಇಂದ್ರಿಯಗಳ ಜಯ ಬರುವಂತೆ ಮಾಡುತ್ತೆ ಈ ಹರಿಕಥಾ ಶ್ರವಣ ಅಂದ್ರು. ಅಲ್ಲ, ದೇವರ ಕಥೆ ಕೇಳಲಿಕ್ಕೂ ಇಂದ್ರಿಯ ಜಯ ಬರಲಿಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅದೇ ಯಾಕಿಲ್ಲ, ದೇವ್ರ ಕಥಾ ಕೇಳ್ತಾ ಇದ್ರೆ ದೇವ್ರು ಬೇಕು ಅನ್ಸುತ್ತೆ, ದೇವ್ರು ಬೇಕು ಅಂತಿದ್ರೆ ಈ ಇಂದ್ರಿಯಗಳನ್ನ ಗೆಲ್ಲಬೇಕು ಅನ್ಸುತ್ತೆ. ಅವಾಗ ಶ್ರವಣದಲ್ಲಿ ಇಂದ್ರಿಯಗಳನ್ನ ಗೆಲ್ಲಿ 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 ಅಂತ ಹೇಳ್ತಾ ಇರ್ತಾರೆ. ನಾವು ಗೆಲ್ಲಲಿಕ್ಕೆ ಹೋಗ್ಬೇಕು, ನಾವೇ ಗೆಲ್ಲಬೇಕು, ಗೆದ್ರೆ ದೇವ್ರು ಸಿಗ್ತಾರೆ. ಇಲ್ಲ, ಆ ಶ್ರವಣ ನಮ್ಮೊಳಗೆ ಸೇರಿದಾಗ ಇಂದ್ರಿಯ ಜಯ ಹೇಗ್ಕೊಡುತ್ತೆ ಅಂದ್ರೆ ಇದು ಯಾವ ಪಲ್ಟಿ ಹೊಳೆಯೋದು ಯಾವುದೂ ಇಲ್ಲದೆ ತಾನಾಗಿ ಮಾಡಿಬಿಡುತ್ತೆ. ಹೇಗೆ ಅಂದ್ರೆ ಇಂದ್ರಿಯಗಳ ಜಯ ಅಂದ್ರೆ ಈ ಮಹಾಮಲ್ಲಭಂಗನ್ಯಾಯ ಅಂತ ಶಾಸ್ತ್ರದಲ್ಲಿ ಬರುತ್ತೆ. ಎಲ್ಲ ಒಂದು ಟ್ರೂಪ್ ಕೂತಿದ್ದಾರೆ ಅಂದ್ರೆ ಈ ಪೈಲ್ವಾನ್ಗಳೆಲ್ಲ, ಅದರಲ್ಲಿ ಚಿಕ್ಕವರು ದೊಡ್ಡವರು 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 ಟಾಪ್ ಮೋಸ್ಟ್ ಒಬ್ಬ ಇದ್ದಾನೆ, ಅವನಷ್ಟನ್ನು ಯಾರು ಮುಟ್ಲಿಕ್ಕಿಲ್ಲ. ಇನ್ನ ಎಲ್ಲರನ್ನ ಗೆಲ್ತಾ ಹೋಗೋಕ್ಕಿಂತ ಆ ಮೇಲೆ ಕೂತನ ಒಬ್ಬನ ಹೊಡೆದು ಬಿಟ್ರೆ ಎಲ್ಲರೂ ಗೆದ್ದಂಗಾಯ್ತು, ಹೋಗ್ತಾನೆ. ಹಾಗೆ ಎಲ್ಲ ಇಂದ್ರಿಯಗಳು ಶ್ರವಣ ನಯನ ಘ್ರಾಣ ಒಂದೊಂದು ಗೆಲ್ಲಕ್ಕೆ ನೋಡುವುದು ಓಡಿ ಹೋಗುವುದು ಇವೆಲ್ಲ ನೋಡಿದ್ರು ಇದೆಲ್ಲ ಯಾರ ಕಂಟ್ರೋಲ್ ಇದೆ? ಮನಸ್ಸಿನ ಕಂಟ್ರೋಲ್ ಅಲ್ಲಿದೆ. ಮನಸ್ಸೇ ಕಂಟ್ರೋಲ್ ಅಲ್ಲಿದೆ, ಯಾವ ಇಂದ್ರಿಯ ಎಲ್ಲಿಗೆ ಹೋಗಲ್ಲ. ಹಾಗಾದ್ರೆ ಮನಸ್ಸನ್ನೇ ಹೊಡೆದು ಬಿಟ್ರೆ ಆಗಿತ್ತಲ್ಲ, ಅದೇ ಕಷ್ಟ ಅಂದ್ರು. ಮನಸ್ಸನ್ನು ಗೆಲ್ಲೋದು ಹೇಗೆ? ಅವಾಗ ಹೇಳ್ತಾರೆ, ನಾವು ಮನಸ್ಸನ್ನು ಗೆಲ್ಲಲಿಕ್ಕೆ ಅಂತ ಹೋದಾಗ ಇಷ್ಟು ನೋಡಿ, ಆ ಸರಿಯಾಗಿ ನೋಡಿದರೆ ಭಗವಂತ ಅವರವರ ಪ್ರಾರಬ್ಧ ಕರ್ಮಾನುಸಾರ ಶಾಸ್ತ್ರದಿಂದ ಬರುವ ಮಾತುಗಳನ್ನ ಅರ್ಥ ಬೇರೆ 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 ಮಾಡಿಸ್ತಾ ಬರ್ತಾನೆ. ಶಾಸ್ತ್ರದಲ್ಲಿ ನೋಡಯ್ಯ, ನಿನ್ನ ಇಂದ್ರಿಯಗಳನ್ನು ಗೆಲ್ಲಬೇಕು, ಇಲ್ಲದಿದ್ರೆ ಆಗಲ್ಲ. ಅದರಲ್ಲಿ ಹೇಳ್ತಾರೆ, ಈ ಇಂದ್ರಿಯವನ್ನು ಹೀಗೆ ಗೆಲ್ಲು, ಹೀಗೆ ಗೆಲ್ಲು, ಹೀಗೆ ಗೆಲ್ಲು ಅಂತ ಹೇಳ್ತಾನೆ. ಸ್ವಾಮಿ ಶಾಸ್ತ್ರವನ್ನ ಹೇಳಿಸಿ ವ್ಯಕ್ತಿಗೆ ಇನ್ನ ಪಕ್ವ ಕಾಲ ಸರಿಯಾಗಿ ಆಗಿಲ್ಲ ಅಂದಾಗ ಹೇಗೆ ಗ್ರಹಣ ಮಾಡಿಸ್ತಾನೆ ಅಂದ್ರೆ, ನನ್ನ ಇಂದ್ರಿಯಗಳು ನಾನು ಗೆಲ್ಲಬಹುದು ಅಂತ ಆಲೋಚನೆ ಬರುವಂತೆ ಗ್ರಹಣ ಮಾಡಿಸ್ತಾನೆ. ಅದಕ್ಕೆ ದೇವರು ಬೇಕಾಗಿಲ್ಲ, ನಾನೇ ಗೆಲ್ತೇನೆ, ನಾನು ಗೆದ್ದು ದೇವರನ್ನು ಹಿಡಿಯಬೇಕು ಅಂತ ಆಲೋಚನೆ ಕೊಡುತ್ತಾನೆ. ಹಾಗೆ ಕೊಟ್ಟು ಮತ್ತ ವ್ಯಕ್ತಿ ಇನ್ನೇನು ಮಾಡಲ್ಲ, ಇಂದ್ರಿಯಗಳನ್ನು ಗೆಲ್ಲಲಿಕ್ಕೆ ಪ್ರಯತ್ನ. ದೇವರೇ ಆ ವ್ಯಕ್ತಿಗೆ ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಿಸಿ 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 ಚೂರು ಗೆದ್ದಂತ ಮಾಡಿಸ್ತಾನೆ. ಓ ಗೆದ್ದೆ, ಸ್ವಲ್ಪ ಕಾಲ ಆದ ಕೂಡಲೇ ಬಿದ್ದೆ ಅಂತ ಮಾಡಿಸ್ತಾನೆ. ಯಾಕೆ ಮಾಡಿಸ್ತಾನೆ ಸ್ವಾಮಿ ಅಂದ್ರೆ, ಅವನ ಕೈಯಲ್ಲೇ ಏನೂ ಇಲ್ಲ, ನಾ ಗೆದ್ದೆ ಎಂಬ ಭಾವನೆ ಇರೋವರೆಗೂ ನನಗೆ ಗೆಲುವೇ ಬರಲ್ಲ. ಸ್ವಾಮಿ ಕೈಯಲ್ಲೇ ಇದೆ ಅಂತ ಯಾರಿಗೆ ಎಚ್ಚರ ಬರುತ್ತೋ ಅವರಿಗೆ ನಿಜವಾದ ಗೆಲುವು ಬರುತ್ತೆ. ಅದೇ ಸ್ವಾಮಿ ಏನು ಮಾಡುತ್ತಾನೆ, ಹಾಗೆ ಬಿದ್ದು 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 ಕೊನೆಗೆ ಅವನಿಗೆ ಬೇಸರ ಆಗುತ್ತೆ. ಇದೇ ಇದು ಶಾಸ್ತ್ರ ಏನು, ಇಂದ್ರಿಯಗಳನ್ನ ಗೆಲ್ಲು 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 ಅಂತ ಹೇಳ್ತಾ ಇದೆ. ನಾನು ಎಷ್ಟು ಪ್ರಯತ್ನ ಪಡ್ತಾ ಇದ್ರೂ ಆಗ್ತಾ ಇಲ್ಲ, ಅದರಲ್ಲೂ ನಾನು ದೇವ್ರನ್ನ ಕೇಳ್ಕೊಂತ ಇದ್ದೀನಿ. ಕೇಳ್ತಾನ ವ್ಯಕ್ತಿ, ಹೇಗೆ ಕೇಳ್ತಾನೆ, ಸ್ವಾಮಿ ನನ್ನ ಪ್ರಯತ್ನ ಮಾಡ್ತಾ ಇದ್ದೀನೋ, ನೀ ಸ್ವಲ್ಪ ಅನುಗ್ರಹ ಮಾಡಬೇಕು. ಆ ದೇವ ಕೇಳ್ತಾನೆ, ನಿಮ್ ಪ್ರಯತ್ನಕ್ಕೆ ನಾನು ಬೇಕೋ ಇಲ್ವಾ? ಅದಕ್ಕೆ ಬೇಕಾಗಿಲ್ಲ, ನನ್ನ ಪ್ರಯತ್ನ ನಾನೇ ಮಾಡಿಬಿಡ್ತೇನೆ. ಕೊನೆಗೆ ಸ್ವಲ್ಪ ನಿಮ್ ಕಟಾಕ್ಷ ಮಾಡಿದ್ರೆ ಸಾಕು, ಕೊನೆ ಕಟಾಕ್ಷ ಅಲ್ಲ ನೋಡೋಣ. ಬುಡವೇ ಗೊತ್ತಾಗಿಲ್ಲ, ಅಂಥ ಪ್ರಯತ್ನ ಏನಾಗ್ತಾ ಇರುತ್ತೆ, ಬಿದ್ದು 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 ಹೋಗ್ತಾ ಇರುತ್ತೆ. ಅಂಥ ವ್ಯಕ್ತಿಗೆ ಆ ವ್ಯಕ್ತಿಗೆ ಸ್ವಾಮಿ ಹಾಗೆ ಮಾಡಿಸಿದ ಅಂದ್ರೆ, ನಿಜವಾದ ಜ್ಞಾನ ಬರಲಿಕ್ಕೆ ಕರ್ಮ ಅಡ್ಡಿ ಕೂತಿದೆ, ಅದಕ್ಕೆ ಗ್ರಹಣ ಮಾಡಿಸಿಲ್ಲ. ಈಗ ಬಿದ್ದು 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 ಆ ಕಷ್ಟ ಪಡ್ತಾನಲ್ಲ, ಪಡುವ ಕಾಲಕ್ಕೆ ನಿಜವಾದ ಜ್ಞಾನ ಬರಲಿಕ್ಕೆ ಏನು ಅಡ್ಡಿ ಕೂತಿದೆ ಆ ಕರ್ಮ ಕರಗಿಸ್ತಾನೆ ಆ ಬೀಳೋದರಿಂದ. ಆವಾಗ ಒಳ್ಳೆ ಗುರುಗಳನ್ನ ಕರ್ಕೊಂಡು ಅವನೇ ಅವಳಂತೂ ಕರ್ಕೊಂಡು ಬರ್ತಾನೆ. ಈ ತೊಗಲುಗೊಂಬೆ ಆಟದಲ್ಲಿ ಒಬ್ಬ ನಾಡಿಸ್ತಾ ಇದ್ರೆ ಇನ್ನೊಂದು ಕಡೆ ಈ ಕರ್ಕೊಂಡು ಬರ್ತಾರಲ್ಲ, ಆ ಥರ ಗುರುಗಳನ್ನು ಕರ್ಕೊಂಡು ಬರ್ತಾರೆ, ಇಬ್ಬರನ್ನ ಸೇರಿಸ್ತಾನೆ. ಅವನ್ ನೋಡಿ ಗುರುಗಳು ಆವಾಗ ಹೇಳ್ತಾರೆ, ಹುಚ್ಚ, ನಿನ್ನ ಪ್ರಯತ್ನ ಏನು? ಸ್ವಾಮಿ ನಿನ್ನಿಂದ ಮಾಡಿಸುವ ಪ್ರಯತ್ನ ಅಂತ ತಿಳ್ಕೊ, ನಿನ್ನ ಪ್ರಯತ್ನ ಇದ್ದೇ ಇದೆ, ನಿನ್ನ ಪ್ರಯತ್ನ ಇಲ್ಲ ಅಂತ ಯಾರು ಹೇಳಿಲ್ಲ. ದೇವರ ಒಂದು ವಿಶೇಷವಾಗಿ ಸ್ವಾಮಿ ಮಾಡಿಸದೇ ಇದ್ದರೆ ನಿನ್ನ ಪ್ರಯತ್ನ ಎಂಬುದು ನಡೆಯಲ್ಲಪ್ಪ. ಹಾಗಾದ್ರೆ ನಿನ್ನ ಪ್ರಯತ್ನ ಶಬ್ದಕ್ಕರ್ಥ ಏನು ಗೊತ್ತಾ? ದೇವರು ನಿನ್ನಲ್ಲಿ ನಿಂತು ನಿನ್ನಿಂದ ಮಾಡಿಸಿದ ಪ್ರಯತ್ನಕ್ಕೆ ನಿನ್ನ ಪ್ರಯತ್ನ ಅಂತ ಹೆಸರು. ದೇವರಿಲ್ಲದೇ ಮಾಡಿಬಿಡುವ ಪ್ರಯತ್ನ ನನ್ನ ಪ್ರಯತ್ನ ಅಂತ ತಿಳ್ಕೋಬೇಡ ಅಂತ ಹೇಳಿದಾಗ ದೇವರೇ ಆ ವ್ಯಕ್ತಿಗೆ ಹೇಳಿಸಿ ಗ್ರಹಣ ಮಾಡಿಸಿ, ಓಹೋ ಇಂದ್ರಿಯಗಳ ಸ್ವಾಮಿ ಇವನ್, ಅವನ ಪಾದ ಹಿಡಿದರೇನೆ ಇಂದ್ರಿಯಗಳು ವಶ ಆಗುತ್ತೆ, ಅವನೇ ವಶಕ್ಕೆ ತಂದು ಕೊಡಬೇಕು, ನಾನು ಮಾಡಿಕೊಳ್ಳೋದೇನು ಇಲ್ಲ ಅಂತ ಚೆನ್ನಾಗಿ ಗೊತ್ತಾದಾಗ ಅವಾಗ ಒಳಗಿರುವ ಸ್ವಾಮಿಯ ಪಾದವನ್ನ ಹಿಡಿಯುವಂತೆ ಆ ಒಳಗಿಂದ ದೇವರೇ ಮಾಡಿಸ್ತಾನೆ. ಒಳಗೆ ಗ್ರಹಣ ಮಾಡಿಸಿ ಅದನ್ನು ಎದ್ದು ಬಿದ್ದು ಎದ್ದು ಬಿದ್ದು ಮಾಡುವಂತೆ ಮಾಡಿ ಕೊನೆಗೆ ಹೆಡಿಸ್ತಾನೆ. ಅದಕ್ಕೆ ವಿಜಯದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ ಈ ಸಾಧನಾ ಕ್ರಮಕ್ಕೆಲ್ಲ, ತೂಗುವ ತೊಟ್ಟಿಲು ಕೊನೆಗೆ ನಿಲ್ಲುವಂತೆ ಹಾಗೆ ನಮ್ಮ ಪ್ರಯತ್ನಗಳು ಮಾಡಿಸಿ ಮಾಡಿಸಿ ತನ್ನಲ್ಲಿ ನಿಲ್ಲಿಸ್ತಾನೆ. ಆವಾಗ ಇಂದ್ರಿಯ ಜಯ ಕೊಡುತ್ತಾನೆ. ಅದನ್ನೇ ಹೇಳ್ತಾನೆ ಜಿದ್ದು, ಇದೇ ಶ್ರವಣ ನಮ್ಮನ್ನ ಕೊನೆಯವರೆಗೂ ಹರಿಯ ಶರಣಾಗತರಾಗೋ ಪರ್ಯಂತ ನಮ್ಮನ್ನು ಕರೆಕೊಂಡು ಕರೆಕೊಂಡು ಹೋಗ್ತಾ ಬರುತ್ತೆ. ಉದ್ಧರಣ ನಮಗೆ ಇಂದ್ರಿಯ ಜಯವನ್ನು ಕೊಟ್ಟು ಉದ್ಧಾರ ಮಾಡುತ್ತೆ. ಅದಕ್ಕೆ ಶ್ರವಣ ಭಾವನ, ಅದಕ್ಕೆ ಶ್ರವಣ ಅಂದ್ರೆ ಏನು ಅಂದ್ರೆ ಬರೀ ಕೇಳೋದಲ್ಲ, ಕೇಳುವ ಕಾಲಕ್ಕೆ ಅವನನ್ನು ಭಾವಿಸೋದು. ಅದಕ್ಕೆ ಭಾವುಕಾಹ ಅಂದ್ರೆ ದೇವರ ಅಸ್ತಿತ್ವದ ಚಿಂತನೆ ಬರಬೇಕು. ಬೇಡಪ್ಪ ಈ ಶಬ್ದಗಳೆಲ್ಲ ನಮ್ಗೆ ಅರ್ಥ ಆಗಲ್ಲ, ದೇವರ ಅಸ್ತಿತ್ವದ ಚಿಂತನೆ ಏನು, ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಬರಬೇಕು. ಹೋಗ್ತಾನೆ ಅವನೊಬ್ಬನಿದ್ದಾನೆ ಎಂಬ ಎಚ್ಚರ ಇಲ್ಲದೇನೆ ಅವನ ಕುರಿತು ಕೇಳ್ತಾ ಇದ್ರೆ ಅದನ್ನು ಶ್ರವಣಾಂತಾರ. ಅದಕ್ಕೆ ಭಾವನೆಯುಕ್ತವಾದ ಶ್ರವಣ ಬರಲಿ. ಶ್ರವಣ ಭಾವನ ಭುವನದೊಳಗಿರೆ ಅದಕ್ಕೆ ಹೇಳ್ತಾರೆ. ಅಂಥ ಭಾವನ ಶ್ರವಣದಿಂದ ಬಂದ ಭಾವನ ಭುವನದೊಳಗಿರೆ, ಯಾವ ಭುವನ, ಈ ಪಿಂಡಾಂಡದೊಳಗಿರೆ. ಧವಲ ಅಂತಃಕರಣ, ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಅವಾಗೇನಾಗುತ್ತೆ, ಈ ಸ್ವಾಮಿಯ ವ್ಯಾಪಾರ ಪುರಾಣದಲ್ಲಿ ಕೇಳಿದ್ದು ಎಲ್ಲಾ ಕಡೆ ಕೇಳಿದ್ದು ಎದುರೀಗ ವ್ಯಕ್ತಿಗಳಲ್ಲೇ ನೋಡಲಿಕ್ಕೆ ಶುರು ಆಗುತ್ತೆ. ಯಾರ್ಯಾರು ನಡೆಯೋದು ಕೂಡೋದು ಹೇಳೋದು ಬರೋದು ಅನ್ನೋದು ಹೋಗೋದು ತಿನ್ನೋದು ನೋಡ್ತಾನೆ ಇರ್ತೀವಿ, ನೋಡದೆ ಆಗೋದಿಲ್ಲ. ಆ ದಿನಾಗೂ ಇವ್ರು ತಿಂದ್ರು ಅವರು ಹೋದ್ರು ಅಂತಿರುತ್ತೆ. ಈಗ ಅವ ಮಾಡಿಸಿದ ಇವ ಮಾಡಿಸಿದ ಇವ ಮಾಡಿಸಿದ ಇವ ಮಾಡಿಸಿದ, ಈ ದೃಷ್ಟಿ ನಮಗೆ ಬಲವಂತವಾಗಿ ಅಲ್ಲ, ತಾನಾಗಿ ತಾನಾಗಿ ಬರ್ತಾ ಬಂದಾಗ ಒಂದು ಆಲೋಚನೆ ಸದಾ ಬರುತ್ತೆ. ಎಂಥವ ಮಹಾರಾಯ, ಇಷ್ಟು ಜನಕ್ಕೆ ಯಾರು ಇವನು ಹಿಡಿಸ್ಕೊಳ್ತಾ ಇಲ್ಲ, ಯಾರು ಇವನು ಹಿಡಿಸ್ಕೊಳ್ಳದಾಗಿದ್ದು ಅವನೊಬ್ಬನೇ ಎಲ್ಲರನ್ನ ಹಿಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಅಂಥ ಒಳ್ಳೆ ವ್ಯಕ್ತಿ. ಈ ರೀತಿ ಅವನ ಗುಣಗಳು ತಾನಾಗಿ ನಮಗೆ ಹೊಳಿಯಲಿಕ್ಕೆ ಶುರುವಾಗುತ್ತೆ. ತಾನಾಗಿ ಹೊಳೆಯಲ್ಲ, ಅವನೇ ತತ್ವಾಭಿಮಾನಿಗಳ ಮೂಲಕ ಹೊಳಸ್ತಾ ಹೋಗ್ತಾನೆ. ಅವಾಗ ಅಂತಃಕರಣ ಏನಾಗುತ್ತೆ, ಧವಳ ಧವಳ ಅಂತಃಕರಣ. ಅವಾಗ ಹೇಳ್ತಾರೆ ನೋಡಿ, ಇವತ್ತು ಹೇಳಿದ್ದಲ್ಲ ಆ ಶಬ್ದ ಹೇಳ್ತಾರೆ, ನವ ನವ ಪ್ರಮೇಯ ಭಾಗ ಸ್ಮರಣವು. ಕೇಳಿದ್ದೆಲ್ಲ ನೆನಪಾಗುತ್ತೆ, ಕೇಳದೇ ಇರುವಂತಹ ಭಾಗಗಳ ನೆನಪಾಗುತ್ತಂತೆ. ನವ ನವ ಪ್ರಮೇಯ ಭಾಗ ಸ್ಮರಣವು. ಹೋಗ್ತಾ ಇದ್ದಾಗ ವಿಚಿತ್ರವಾದ ಅನುಸಂಧಾನ ಬರುತ್ತೆ, ಇದ್ಯಾಕೆ ಈ ಅನುಸಂಧಾನ ಹೀಗೆ ಬಂತು, ಇದು ಹೇಳಿನಲ್ಲ ಎಲ್ಲಿ ಅಂತ ಮತ್ತೆ ಕೂತಾಗ ಮಾರನೇ ದಿನ ಪ್ರವಚನದಲ್ಲೇ ಇರಬೇಕು. ಖುಷಿಯಾಗಿರುತ್ತೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಮಾಡೋ ಸಾಧನೆ ಆಕ್ಟಿವೇಟ್ ಆಗಿದೆ, ಒಳಗೆ ತತ್ವಾಭಿಮಾನಿಗಳು ರಿಸಲ್ಟ್ ಕೊಡ್ತಾ ಇದ್ದಾರೆ ಅಂತ ಖುಷಿಯಾಗುತ್ತೆ. ಮತ್ತ ಶುರು ಅದನ್ನು ಹೇಳ್ತಾರೆ, ನವ ನವ ಪ್ರಮೇಯ ಭಾಗ ಸ್ಮರಣವು. ಇದು ಯಾರಿಗೆ ಹೇಳ್ಕೊಡ್ತಾರೆ ನಮಗೆ, ಎಲ್ಲಿ ಸಿಗುತ್ತೆ? ಟೀಕಾ ಟಿಪ್ಪಣಿಗಳಲ್ಲಿ ಈ ಭಾಗ ಯಾರು ತರಲ್ಲ, ಮುಚ್ಚುತ್ತಿದ್ದಾರೆ. ಯಾಕೆ, ಒಳಗಿನದು ಶಿಷ್ಯರಿಗೆ ಗುರುಗಳು ರಹಸ್ಯವಾಗಿ ಹೇಳಬೇಕಾಗಿತ್ತು ಅಂತ ಇದನ್ನ ಮಧ್ವರಾಗಿಯೂ ಹೇಳಿಲ್ಲ, ಯಾರು ಟೀಕಾಕಾರರು ಒಳಗಿನ ಭಾಗಗಳನ್ನು ಹೆಚ್ಚಿಸಲು ಹೇಳಿಲ್ಲ, ಈ ಅನುಭವದ ಭಾಗಗಳನ್ನ ಅಲ್ಲ. ಮತ್ತಾಕೆ ವಿಚಾರ ಹೇಳಿಕ್ ಹೋದರು ಅಂದ್ರೆ, ಈ ಅನುಭವದ ಭಾಗ ಒಂದು ಇದೆ ಅಂತ ಪರಿಚಯವೇ ಜನಕ್ಕಿಲ್ಲದೆ ಸತ್ತು ಹೋಗ್ತಾ ಇದ್ದಾರೆ, ಹಾಗಾಗಬಾರದು. ಹೀ ನೋಡಿ, ಇವರೆಲ್ಲ ತಂದುಕೊಳ್ಳಿಲ್ಲ, ಹೀಗಿರುತ್ತೆ ಅಂತ ಹೇಳಿದ್ರು. ಈಗ ನಮಗೆ ಆಸೆ ಬಂದ್ರೆ ನಾನೇ ತಂದ್ಕೊಳ್ತೇನೆ, ಆಗಲ್ಲ ಗುರುಗಳ ಹತ್ರ ಹೋಗು ಅಂತ ಗುರುಗಳ ಹತ್ರ ಕಳಿಸ್ತಾರೆ. ಹಾಗಾದ್ರೆ ಮಿನಿಮಮ್ ಸಿಲೆಬಸ್ ಪರಿಚಯವೂ ಇದ್ದಿಲ್ಲ ನಮಗೆ, ಅದನ್ನ ಮಾಡಿಕೊಟ್ಟದ್ದೇ ಅನುಭವದ ಸಿಲೆಬಸ್ ಏನಿದೆ ಅದನ್ನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀ ಕೃಷ್ಣಾರ್ಪಣ.